ಓಕೆ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇವತ್ತಿನ ಒಂದು ಪಾಠಕ್ಕೆ ಹೋಗೋಣ. ಸೊ ಅನೇಕ ಒಂದು ವಾರಗಳಿಂದ, ಕಳೆದ 2 ವಾರಗಳಿಂದ ನಿಮಗೆ ಮುಖ್ಯವಾಗಿರೋಂಥ ಒಂದು ವಿಚಾರ ನಾವು ತೊಗೊಬೇಕು ಅಂತಿದ್ರಿ. ಅದೇನಪ್ಪ ಅಂದರೆ ಬ್ಯಾಪ್ಟಿಸಮ್ ಅಲ್ವರ. ಸೊ ಅದಕ್ಕೆ ನಾವು ಕಳೆದ ಸತಿ ನೋಡಬೇಕಾದ್ರೆ ಒಂದು ಮುಖ್ಯವಾಗಿರೋ ಪಾಠ ನೋಡಿದ್ರಿ, ಏನಪ್ಪ ಅಂದರೆ ಸಭೆಗೆ ಕೊಟ್ಟಿರೋಂಥ ಔಟ್ವರ್ಡ್ ಆಗಿರೋಂಥ 2 ಚಿಹ್ನೆಗಳು. ಒಂದು, ಪ್ರಭುರಾತ್ರಿ ಭೋಜನ ಬಗ್ಗೆ ನೋಡಿದ್ರೆ ಬಹು ಸ್ಪಷ್ಟವಾಗಿ ನೋಡಿದ್ರೆ, ಪ್ರಭುರಾತ್ರಿ ಭೋಜನ ವರ್ಷಕ್ಕೆ ಒಂದೇ ಸತಿ ಏನು ಮಾಡೋಕ್ಕೆ ನಾವು ತೊಗೊಬೇಕಂತ ನೋಡಿದ್ರೆ. ಸೊ ಇನ್ನೊಂದು ಚಿಹ್ನೆ ಸಭೆಗೆ ಅಂತ ಕೊಟ್ಟಿರೋದು ಯಾವುದಪ್ಪ ಅಂತಂದರೆ ಅದೇನ್ರಿ, ಒಂದು ದೀಕ್ಷಾಸ್ಥಾನ. ಸೊ ಇವತ್ತೇನಪ್ಪ ಮಾಡೋಣ ಅಂದರೆ, ದೀಕ್ಷಾಸ್ಥಾನ ಅಂದರೆ ಏನೋ ಅಂತ ಸತ್ಯವೇದ ಪ್ರಕಾರ ನಾವೇನು ಮಾಡೋಣ, ನಾವು ತಿಳ್ಕೊಳಕ್ಕೆ ಏನು ಮಾಡೋಣ ಪ್ರಯತ್ನ ಮಾಡೋಣ ಅಂದ್ರೆ, ಸೊ ದೀಕ್ಷಾಸ್ಥಾನ ಅಂತ ಏನಕ್ಕೆ ತಗೊಂತಾರೆ ಅಂತಂದರೆ, ಸಾಮಾನ್ಯವಾಗಿ ಏನ್ರಿ, ಯಾರು ತನ್ನ ಪಾಪಗಳನ್ನೆಲ್ಲ ಬಿಟ್ಟು ಅವರ ಕ್ರಿಸ್ತನ್ ಕಡೆ ಬರೋದಕ್ಕೆ ಏನ್ರಿ ತೊಗೊಳೋದೇನ್ರಿ, ಒಂದು ದೀಕ್ಷಾಸ್ಥಾನ ಅಂತಂದ್ಬಿಟ್ಟು ಅಲ್ವರ. ಸೊ ಅದೇ ರೀತಿ ಬೇರೆ ಒಂದು ನಂಬಿಕೆಯಿಂದ ಅಥವಾ ಬೇರೆ ಒಂದು ವಿಶ್ವಾಸದಿಂದ ಏನ್ರಿ ದೇವ್ರ ಕಡೆ ಬಂದಾವಾಗ ತೊಗೊಳೋದೇನ್ರಿ, ಒಂದು ದೀಕ್ಷಾಸ್ಥಾನ. ಅಥವಾ ಕ್ರಿಸ್ತನ ನಂಬ್ಕೊಂಡು ಬಂದಾವಾಗ ಏನ್ರಿ ತೊಗೊಳೋದೇನ್ರಿ, ಒಂದು ದೀಕ್ಷಾಸ್ಥಾನ. ಅಥವಾ ಏನ್ರಿ ಇಲ್ಲ ಅಂದರೆ ಸಭೆಯಿಂದ, ಸಭೆ ಬಿಟ್ಟು ಬೇರೆ ಸಭೆಗೆ ಬರ್ಬೇಕಾದ್ರೆ ತೊಗೊಳೋದೇನ್ರಿ, ಒಂದು ದೀಕ್ಷಾಸ್ಥಾನ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ದೀಕ್ಷಾಸ್ಥಾನ ತೊಗೊಂಡಿಲ್ಲ ಅಂದರೆ ಏನಪ್ಪ ಅಂದರೆ ಅವನಿಗೆ ರಕ್ಷಣೆ ಇಲ್ಲ ಅಲ್ವರ. ಅವನೇನಾಗ್ತಾನೆ, ಅವನು ನರಕಕ್ಕೆ ಕೊಟ್ಟೋಗ್ತಾನೆ, ಅವನು ವೇದನೆ ಪಡ್ತಾನೆ ಅಂತೇನ್ರಿ ಒಂದು ಥಾಟ್ ಅಲ್ವರ. ಸೊ ಅದಕ್ಕೆ ಏನಪ್ಪ ಮಾಡಿದ್ರು ಅಂತಂದರೆ, ಅಯ್ಯೋ ಏನ್ರಿ ದೀಕ್ಷಾಸ್ಥಾನ ತೊಗೊಂಡಿಲ್ಲ ಅಂತಂದರೆ ಏನ್ರಿ ಹಾಂ ರಕ್ಷಣೆ ಇಲ್ವಾ, ಅಯ್ಯೋ ಹಂಗಂದ್ರೆ ಏನ್ರಿ ಮಕ್ಕಳು ಏನ್ರಿ ಒಂದು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ, ಆ ಒಂದು ಜ್ಞಾನ ಬರೋದಕ್ಕಿಂತ ಮುಂಚೆ ಅವರೇನೋ ತೀರ್ಕೊಂಬಿಟ್ಟ ಅಂತಂದರೆ ಏನ್ರಿ ಅವ್ರಿಗೇನಪ್ಪ ಮಾಡೋದು ಅಂತಂದ್ಬಿಟ್ಟು ನೋಡ್ಬೇಕಾರೆ, ಆವಾಗ ಏನಪ್ಪ ಮಾಡೋದಂದರೆ ಈ ಚೈಲ್ಡ್ ಬ್ಯಾಪ್ಟಿಸಮ್ ಅಂತ ಕಾನ್ಸೆಪ್ಟ್ ಏನು ಮಾಡೋದು ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕೆಂತಂದರೆ ಕೆಲವೊಂದ್ಸತಿ ಮಕ್ಕಳು ಏನ್ರಿ ವಯಸ್ಸಿಗೆ ಬರೋಕ್ಕಿಂತ ಮುಂಚೆ ಏನಾಗ್ಬಿಡ್ಬೋದು, ಮರಣನ ಹೊಂದ್ಬಿಡೋದು ಅಲ್ವರ. ಇವಾಗ ಮರಣನ ಹೊಂದ್ಬಿಟ್ರೆ ಮಕ್ಕಳುಗಳಿಗೆ ಏನು ಮಾಡೋದು, ಅಯ್ಯೋ ಪಾಪ ನಮ್ಮಿಂದ ಏನಾಗ್ಬಿಡ್ತಾರೆ, ಮಕ್ಕಳು ರಕ್ಷಣೆ ಹೊಂದಲ್ವಲ್ಲ ಅಂತಂದ್ಬಿಟ್ಟು ಏನಪ್ಪ ಮಾಡಿದ್ರು ಅಂತಂದರೆ, ಆವಾಗ ಚೈಲ್ಡ್ ಬ್ಯಾಪ್ಟಿಸಮ್ ಅಂತ ಏನು ಮಾಡಿದ್ರು ಅವರು ಮಾಡಿದ್ರು ಅಲ್ವರ. ಸೊ ಇದೇ ರೀತಿ ಚೈಲ್ಡ್ ಬ್ಯಾಪ್ಟಿಸಮ್ ಥಿಯರಿ, ಈ ಕಾನ್ಸೆಪ್ಟ್ ಏನಾಗಿದ್ದು ಸಭೆಗಳಲ್ಲಿ ಬಂದಿದ್ದು ಅಲ್ವರ. ಆಮೇಲೆ ಏನಪ್ಪ ಆಯ್ತು ಅಂದರೆ, ಸರಿ ಚೈಲ್ಡ್ ಬ್ಯಾಪ್ಟಿಸಮ್ ಓಕೆ, ಇವಾಗ ಕೆಲವು ಜನ ಮಕ್ಕಳು ಏನ್ರಿ ವಯಸ್ಸಿಗೆ ಬರೋಕ್ಕಿಂತ ಮುಂಚೆ ತೀರ್ಕೊಂಬಿಡ್ತಾರೆ, ಹೆಂಗೆ ಕೆಲವು ಜನ ಮಕ್ಕಳು ಹುಟ್ಟಿ ತಗೊಂಡು ತೀರ್ಕೊಂಬಿಡ್ತಾರೆ, ಅವ್ರಿಗೇನು ಮಾಡೋದು, ಓ ಹೌದಲ್ವಾ ಅಂತ ಏನು ಮಾಡಿದ್ರು ಅವಾಗ, ಅಯ್ಯೋ ಹಂಗಾರೆ ಮಕ್ಕಳಿಗೆ ಏನು ಮಾಡೋಣ ಬೆಸ್ಟು, ಹುಟ್ಟಿದ ತಕ್ಷಣ ಬ್ಯಾಪ್ಟಿಸಮ್ ಕೊಟ್ಬಿಡೋಣ ಅಂತಂದ್ಬಿಟ್ಟು ಏನಪ್ಪ ಮಾಡೋದು ಅಂದರೆ ಇನ್ಫ್ಯಾಂಟ್ ಬ್ಯಾಪ್ಟಿಸಮ್ ಅಂತ ಏನು ಮಾಡಿದ್ರು ಮಾಡಿದ್ರು. ಅದರ ಹುಟ್ಟಿದ ತಕ್ಷಣ ಏನು ಮಾಡೋದು ಮಕ್ಕಳುಗಳಿಗೆ ಬ್ಯಾಪ್ಟಿಸಮ್ ಕೊಟ್ಬಿಡೋದು ಅಲ್ವರ. ಸರಿ, ಏನು ಮಕ್ಕಳುಗಳಿಗೆ ಹುಟ್ಟಿದ ತಕ್ಷಣ ಬ್ಯಾಪ್ಟಿಸಮ್ ಕೊಡೋದಾಯಿತು, ಇವಾಗ ಮಕ್ಕಳುಗಳನ್ನ ಬ್ಯಾಪ್ಟಿಸಮ್ ಕೊಡ್ಬೇಕಾದ್ರೆ ಏನು ಮಾಡಬೇಕು, ನೀರಲ್ಲಿ ಮುಳುಗಿಸ್ಬೇಕಲ್ವಾ, ನೀರು ಮುಳುಗಿಸಿ ಎದ್ದಿಸ್ಬೇಕಲ್ಲ. ಯೇಸು ಸಂಗೀತನ ಬ್ಯಾಪ್ಟಿಸಮ್ ತೊಗೊಂಡಿದ್ದು ಅಂದರೆ ಪುಟ್ಟ ಕೂಸುಗಳಿಗೆ ನೀರು ಮುಳುಗಿಸ್ಬೇಕಾಗ್ತಾರ, ಸತ್ತೋಗ್ಬಿಟ್ರೆ ಅವಾಗ ಅದು ಹೊಣೆ ನಾವೇ ಬಿಡ್ತೀರಿ ಅಂತಂದ್ಬಿಟ್ಟು ಏನು ಮಾಡೋದು ಅಂತಂದರೆ, ಸರಿಯಪ್ಪ ಅದಕ್ಕೆ ಏನು ಮಾಡೋಣ, ಸ್ಪ್ರಿಂಕಲ್ ಮಾಡ್ಬಿಡೋಣ ತಂದೆ ಮಗ ಪವಿತ್ರ ಆತ್ಮನ ಹೆಸರಲ್ಲಿ ಅಂತಂದ್ಬಿಟ್ಟು ಚಿಮ್ಮಿಸ್ಬಿಟ್ಟು ಬ್ಯಾಪ್ಟಿಸಮ್ ಕೊಡೋಕ್ಕೆ ಶುರು ಮಾಡೋದು. ಅದಕ್ಕೆ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಅಂತ ಏನಾಯಿತು ಅಲ್ಲಿ ಶುರು ಆಯಿತು ಅಂದ್ರೆ. ಅದಕ್ಕೆ ಏನ್ರಿ ಈ ಮಗು ಚಿಕ್ಕ ವಯಸ್ಸಿಂದ ಏನ್ರಿ ಒಂದು ಜ್ಞಾನ ಬರೋ ತನಕ ಅಲ್ವರ, ಆವಾಗ ನೋಡ್ಕೊಳಕ್ಕೋಸ್ಕರ ಈ ಒಂದು ಮಗುವಿನ ಆತ್ಮಿಕ ಎಲ್ಲ ಕೆಲಸಗಳನ್ನ ನೋಡ್ಕೊಳಕ್ಕೋಸ್ಕರ ಏನಪ್ಪ ಮಾಡೋದಂದ್ರೆ ಏನ್ರಿ ಈ ಗಾಡ್ ಫಾದರ್ ಅಥವಾ ಗಾಡ್ ಮದರ್ನ ಏನು ಮಾಡಿದ್ರು ಅಪಾಯಿಂಟ್ ಮಾಡೋಕ್ಕೆ ಏನು ಮಾಡೋದು ಶುರು ಮಾಡೋದು. ಅಂದರೆ ಅವ್ರ ಕೆಲಸ ಏನಪ್ಪ ಅಂದರೆ ಈ ಮಗು ಜವಾಬ್ದಾರಿ ತಗೊಂಡು ಆತ್ಮಿಕವಾಗಿ ಅಂದರೆ ಈ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಅಂದ್ಕೊಂಡಿದ್ದೆಲ್ಲ ಅದು ಬಂದ್ಬಿಟ್ಟು ದೀಕ್ಷಾಸ್ಥಾನ ಕರೆಕ್ಟಾಗಿ ತೊಗೊಳೋ ತನಕ ಅವ್ರ ಆತ್ಮಿಕವಾಗಿರೋಂಥ ಎಲ್ಲ ಜವಾಬ್ದಾರಿಗಳನ್ನ ನೋಡ್ಕೊಳೋದಕ್ಕೆ ಗಾಡ್ ಫಾದರ್ ಅಥವಾ ಗಾಡ್ ಮದರ್ ಅಂತ ಏನು ಮಾಡೋದು ನೇಮಿಸೋದಕ್ಕೆ ಶುರು ಮಾಡಿದ್ರು ಅಲ್ವರ. ಸರಿ, ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸರುಗಳೇ, ಈ ರೀತಿ ಸಭೆಯಲ್ಲಿ ಏನಪ್ಪ ಆಯ್ತು ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಬ್ಯಾಪ್ಟಿಸಮ್ ರಕ್ಷಣೆ ಆಯಿತು. ಇನ್ನು ಕೆಲವೊಂದು ಸತಿ ಏನಪ್ಪ ಅಂದರೆ ಡಾಕ್ಟರ್ಗಳಿಗೆ ಅಧಿಕಾರ ಕೊಟ್ಬಿಟ್ರು, ಯಾರ ಚಿಕಿತ್ಸೆ ನೀಡ್ತಾ ಇರ್ಬೇಕಾದ್ರೆ ಮಗು ಪ್ರಾಣ ಹೋಗೋದಂಗೆ ಗೊತ್ತಾಗಿತ್ತು ಅಂದ್ರೆ ಇಮ್ಮಿಡಿಯೇಟ್ ಏನ್ಬಿಟ್ರಿ ಡಾಕ್ಟರ್ ತಂದೆ ಮಗ ಪವಿತ್ರ ಆತ್ಮಲ್ಲಿ ಇರೋ ನೀರು ತೊಗೊಂಡು ತನ್ನ ಮೇಲೆ ಚಿಮ್ಮಿಸ್ಬಿಟ್ಟು ಆ ಮಗು ಏನಾಗ್ಬಿಡ್ತಾರೆ ರಕ್ಷಣೆ ಹೊಂದ್ಬಿಡ್ತದೆ ಅಂತಂದ್ಬಿಟ್ಟು ಅದರ. ಇನ್ನು ಕೆಲವು ಜನಕ್ಕೆ ಏನಪ್ಪ ದೀಕ್ಷಾಸ್ಥಾನ ಎಷ್ಟು ಸರಿ ತಗೋಬೇಕು ಅಂತಂದರೆ, ಅಯ್ಯೋ 3 ಸರಿ ತಗೋಬೇಕು. ಯಾಕಪ್ಪ 3 ಸರ್ತಿ ಅಂತಂದರೆ, ತಂದೆ ಮಗ ಪವಿತ್ರಾತ್ಮ ಅಲ್ವರ, ಇವ್ರ ಹೆಸರಲ್ಲಿ ದೀಕ್ಷಾಸ್ಥಾನ ಅಂತ ಯೇಸು ಕ್ರಿಸ್ತನ 3 ಸರ್ತಿ ನಾವು ಏನು ಮಾಡಬೇಕು ತಗೊಬೇಕು ಅಂತ ಕೆಲವು ಜನಕ್ಕೆ ಏನ್ರಿ ಹಾಂ ಅಭಿಪ್ರಾಯ. ಇನ್ನು ಕೆಲವು ಜನಕ್ಕೆ ಏನಪ್ಪ ಅಭಿಪ್ರಾಯ ಅಂದರೆ, ಅಯ್ಯೋ ದೀಕ್ಷಾಸ್ಥಾನ ಎಷ್ಟು ಸರ್ತಿ ತಗೊಬೇಕು, ಆ 1 ಸರ್ತಿ ಅಲ್ಲ 2 ಸರ್ತಿ ಅಲ್ಲ ಏನ್ರಿ 7 ಸರ್ತಿ ನಾವು ಏನು ಮಾಡಬೇಕು ಮುಳುಗಬೇಕು, ನಮ್ಮಲ್ಲಿರೋಂಥ ಪಾಪ ಎಲ್ಲ ಹೋಗ್ಬೇಕಂದ್ರೆ 7 ಸರ್ತಿ ಕಂಪ್ಲೀಟಾಗಿ ಮುಳುಗಬೇಕು ಅಂತ ಹೇಳ್ತೀವಿ. ಯಾಕಪ್ಪ 7 ಸರ್ತಿ ಅಂದರೆ, ಅರೆ ನಮ್ಮನ್ನು 7 ಸರ್ತಿ ತಗೊಂಡಲ್ಲ, ಕಡಬರ ನೋಡಲ್ಲ, ನಾ ಮನೆ ಏಳು ಸತಿ ಮುಳುಗಿರೋದಕ್ಕೂ ದೀಕ್ಷಾಸ್ನಾನಕ್ಕೇನಿಲ್ಲ ಸಂಬಂಧನೇ ಇಲ್ಲ. ಅದು ಜಸ್ಟ್ ಒಂದು ನಮ್ಗೇನು ಮಾಡಿದ್ರು, ಒಂದು ಪಾಠಕ್ಕಾಗಿ ಏನು ಮಾಡಿದಾರೆ ಅಲ್ಲಿ, ಅಲ್ಲಿಟ್ಟಿದ್ರೆ ಅವನ ವಿಶ್ವಾಸನ ಪರೀಕ್ಷೆ ಮಾಡೋದಕ್ಕೋಸ್ಕರ, ಅವ್ನು ಏನು ಮಾಡ್ತಾನೆ ಅಂತ ನೋಡೋದಕ್ಕೋಸ್ಕರ ಏನು ಮಾಡಿದ್ರೆ ಏಳು ಸತಿ ಏನು ಮಾಡೋದು ಅಲ್ಲಿ ಅಲ್ಲಿಟ್ಟಿದ್ದು ನೋಡ್ತೀರಿ ಅಲ್ವರ. ಸೊ ಇಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸುಗಳೇ, ದೀಕ್ಷಾಸ್ನಾನ ಅಂತಂದರೆ ನಮ್ಮ ಪಾಪಗಳೆಲ್ಲ ಏನ್ರಿ ತೊಳೆಯೋದಿಕ್ಕೆ, ಅವರ ನಮ್ಮ ಮಾಡಿದಂಥ ಪಾಪಗಳೆಲ್ಲ ತೊಳೆಯೋದಿಕ್ಕೆ ಮಾನಸಾಂತರ ಹೊಂದಿದ್ದೀರಿ ಅಂತ, ದೇವ್ರ ಕಡೆ ತಿರ್ಕೊಂಡಿದ್ದೀರಿ ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ತಗೊಳೋದು ದೀಕ್ಷಾಸ್ನಾನ. ಅದಕ್ಕೆ ಏನ್ರಿ ನಾವು ಯಾವಾಗ ದೀಕ್ಷಾಸ್ನಾನ ತಗೊಂತಿರೋ, ನಮ್ಮ ಎಲ್ಲ ಸಕಲ ಪಾಪಗಳು ಸಂಪೂರ್ಣವಾಗಿ ಏನಾಗಿದೆ ತೊಳೆಯಲ್ಪಟ್ಟಿದೆ. ಅದರ ಯೇಸು ಕ್ರಿಸ್ತನ ಅಂಗೀಕಾರ ಮಾಡೋಕ್ಕಿಂತ ಮುಂಚೆ ಇರೋಂಥ ಎಲ್ಲ ಪಾಪಗಳು ಏನಾಗಿದೆ ತೊಳೆಯಲ್ಪಟ್ಟಿದೆ. ಸರಿಪ್ಪ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿ ಮೇಲೆ ಪಾಪನೇ ಮಾಡೋದಿಲ್ವಾ, ಪಾಪ ಮಾಡ್ತಿರಲ್ವಾ, ಆ ಪಾಪಗಳಿಗೆ ಏನು ಮಾಡೋದು, ಅದು ಯಾರು ದೀಕ್ಷಾಸ್ನಾನ ತೊಗೊಳೋದು ಅಲ್ವರ. ಹಾಂ ಅಲ್ವರ, ಅದಕ್ಕೇನು ದೀಕ್ಷಾಸ್ನಾನ ತೊಗೊಬೇಕಾ? ಓದ ನೋಡಿದ್ರಿ, ಒಂದನೇ ಯೋಹಾನ ಒಂದನೇ ಅಧ್ಯಾಯ ಏಳನೇ ವಾಕ್ಯ, ಒಂದನೇ ಯೋಹಾನ ಒಂದನೇ ಅಧ್ಯಾಯ ಏಳನೇ ವಾಕ್ಯ. ದಯವಿಟ್ಟು ಯಾರು ಓದ್ತೀರಾ, ಒಂದನೇ ಯೋಹಾನ ಒಂದನೇ ಅಧ್ಯಾಯ ಏಳನೇ ವಾಕ್ಯ?
ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ಓದಿ ಸಿಸ್ಟರ್.
ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ.
ವೆರಿ ಗುಡ್ ಅಲ್ವರ. ಸೊ ನೋಡಿ, ಈ ವಾಕ್ಯದಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಏನ್ರಿ ನಾವು ಆತನಲ್ಲಿದ್ದರೆ ಆತನ ರಕ್ತ ಏನು ಮಾಡ್ತಾರಂತೆ, ನಮ್ಮನ್ನ ಸಕಲ ಒಂದು ಪಾಪದಿಂದ ನಮ್ಮನ್ನ ಏನು ಮಾಡ್ತದಂತೆ, ನಮ್ಮನ್ನ ಶುದ್ಧ ಮಾಡ್ತದೆ ಅಂತಂದು ಹೇಳ್ತಾರೆ ಅಲ್ವರ. ಹಂಗಾರೆ ಏನಪ್ಪ ನಮ್ಮನ್ನ ಶುದ್ಧ ಮಾಡೋದು, ಬ್ಯಾಪ್ಟಿಸಮ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರಸುಗಳೇ, ವಾಕ್ಯ ಬಹು ಸ್ಪಷ್ಟವಾಗಿ ಏನಪ್ಪ ಹೇಳ್ತಾರೆ, ಆತನ ರಕ್ತ ಅಲ್ವರ. ಹಂಗಾರೆ ನಮ್ಮನ್ನ ದೀಕ್ಷಾಸ್ಥಾನ ನಮ್ಮನ್ನ ಏನು ಮಾಡಲ್ಲ ಶುದ್ಧ ಮಾಡೋದಿಲ್ಲ. ಅಂದರೆ ನಾವು ಸತ್ಯ ತಿಳಿದ ಮೇಲೆ ತಿರ್ಗಾ ದೀಕ್ಷಾಸ್ನಾನ ತಗೋಬೇಕಂದ್ರೆ ಏನ್ರಿ ಅದು ಏನ್ರಿ ಅಲ್ಲ ಅರ್ಥ. ಸರಿ, ಹಂಗಿರ್ಬೇಕು ದೀಕ್ಷಾಸ್ನಾನ ಅಂದ್ರೆ ಏನರ್ಥ? ಮತ್ತೆ ಹಂಗಾದ್ರೆ ದೀಕ್ಷಾಸ್ನಾನದ ಬಗ್ಗೆ ಬೈಬಲಲ್ಲಿ ಹೇಳ್ತಾರಲ್ಲ, ಯೋಹಾನ ದೀಕ್ಷಾಸ್ನಾನ ಕೊಟ್ಟರು ಪಾಪ ನಿವಾರಣೆಗೆ ಅಂತ ಅಲ್ವರ. ಅದನ್ನು ಓದ ನೋಡಿರ್ತೀನಿ, ಎಲ್ಲಪ್ಪ ಕೊಟ್ಟಿದ್ದಾರೆ ಮತ್ತೆಯ 3ನೇ ಅಧ್ಯಾಯ 11ನೇ ವಾಕ್ಯ, ದಯವಿಟ್ಟು ಓದಿ ಮತ್ತೆಯ 3:11.
ನಾನಂತೂ ನಿಮ್ಮ ಮನಸ್ಸು ತೆರೆಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರೆಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಎಣ್ಣೆಯಲ್ಲಿಯೂ.
ಸಿಸ್ಟರ್, ನೀವು ಎರಡು ಮೊಬೈಲ್ ಆನ್ ಮಾಡ್ಕೊಂಬಿಡಿ, ಒಂದು ಮೊಬೈಲಲ್ಲಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ, ಓಕೆನಾ, ಅವಾಗ ಕ್ಲಾರಿಟಿ ಬರ್ತಾರೆ, ಓಕೆನಾ. ಸೊ ಎರಡು ಮೊಬೈಲಲ್ಲಿ ಇಲ್ಲಿ ಎಕೋ ಬರ್ತಾರೆ, ಓಕೆನಾ. ಎನಿವೆ, ಥ್ಯಾಂಕ್ ಯು. ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಏನಪ್ಪ ಹೇಳ್ತಾರೆ ಅಂದರೆ, ನಾನಂತೂ ಏನು ಮಾಡ್ತಿದ್ದೀನಿ, ಹಾಂ, ಮಾನಸಾಂತರ ಹೊಂದೋದಿಕ್ಕೆ ನಿಮ್ಗೇನು ಮಾಡ್ತಾ ಇದ್ದೀನಿ, ದೀಕ್ಷಾಸ್ನಾನ ಕೊಡ್ತಾ ಇದ್ದೀನಿ ಅಂತಂತ ಹೇಳ್ತಾರೆ ಅಲ್ವರ. ಹಂಗಾರೆ ಇಲ್ಲಿ ಏನ್ರಿ ಯೋಹಾನ ಏನಕ್ಕಪ್ಪ ದೀಕ್ಷಾಸ್ನಾನ ಕೊಟ್ಟರು ಅಂತಂದರೆ, ಮಾನಸಾಂತರ ಹೊಂತಾ ಇರೋದಕ್ಕೆ ದೇವ್ರ ಕಡೆ ತಿರುಗಿದ್ದೀನಿ ಅಂತ ನೋಡ್ಸೋದಕ್ಕೋಸ್ಕರ ಏನಪ್ಪ ಕೊಟ್ಟರು ಅಂದರೆ, ದೀಕ್ಷಾಸ್ನಾನ ಕೊಟ್ಟರು ಅಂತ ನಾವೇನು ಮಾಡ್ತೀರಿ ಅಲ್ಲಿ ಅಲ್ಲಿ ನೋಡ್ತೀರಿ ಅಲ್ವರ. ಸರಿ, ಇದನ್ನ ಯಾರು ಕೊಟ್ಟರು ಯೋಹಾನ? ಓದ ನೋಡಿ ಮತ್ತೆ 3ನೇ ಅಧ್ಯಾಯ 6ನೇ ವಾಕ್ಯ, ಮತ್ತೆ 3:6.
ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು.
ನೋಡ್ರ, ಅವ್ರು ಏನಪ್ಪ ಮಾಡೋದಂದ್ರೆ, ಯೋರ್ದಾನ್ ನದಿಗೆ ಹೋಗಿ ತಮ್ಮ ಪಾಪಗಳನ್ನ ಹರಿಕೆ ಮಾಡಿ, ಅದು ಏನು ಮಾಡುತ್ತೆ ಯೋರ್ದನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಂತಾರೆ. ಅಂದರೆ ಇಲ್ಲಿ ದೀಕ್ಷಾಸ್ನಾನ ಏನಕ್ಕಪ್ಪ ತೊಗೊಂಡ್ರೆ, ತಮ್ಮ ಪಾಪಗಳನ್ನೆಲ್ಲ ಹರಿಕೆ ಮಾಡಿ ಆ ಪಾಪಗಳನ್ನ ಬಿಟ್ಟು ದೇವ್ರ ಕಡೆ ಬಂದಿದ್ರಿ ಅಂತ ನೋಡ್ಸೋದಕ್ಕೋಸ್ಕರ ಏನಪ್ಪ ಮಾಡೋದಂದ್ರೆ, ಇವರು ದೀಕ್ಷಾಸ್ನಾನ ತಗೊಂಡ್ರಂತೆ. ಇದೇ ದೀಕ್ಷಾಸ್ನಾನ ಏನ್ರಿ ಯೇಸು ಕ್ರಿಸ್ತನ ಅಪೊಸ್ತಲರು ಕೂಡ ಕೊಟ್ಟಿದ್ದು. ಎಲ್ಲಿ ಕೊಟ್ಟಿದ್ದಾರೆ ಅಂದರೆ, ಯೋಹಾನ 4:1-2 ಓದಿ, ಯೋಹಾನ 4:1-2 ವಾಕ್ಯ.
ಯೇಸು ಯೇಸು ಯೋಹಾನನಿಗಿಂತ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದೀಕ್ಷಾಸ್ನಾನ ಮಾಡಿಸುತ್ತಾನೆಂಬ ಸುದ್ದಿಯನ್ನು ಫರಿಸಾಯರು ಕೇಳಿದರೆಂದು ಕರ್ತನು ಹೇಳಿದಾಗ ಆತನು ಯೂದಾಯವನ್ನು ಬಿಟ್ಟು ಗಲಿಲೇ ತಿರುಗಿ ಹೋದನು. ಆದರೂ ಸ್ನಾನ ಮಾಡಿಸುತ್ತಿದ್ದವನು ಯೇಸುವಲ್ಲ, ಆತನ ಶಿಷ್ಯರೇ ಮಾಡಿಸುತ್ತಿದ್ದರು.
ಯೇಸು ಕೂಡ ಏನಪ್ಪ ಮಾಡಿದ್ರೆ,
ಆತನು
ಥ್ಯಾಂಕ್ ಯು ಸಿಸ್ಟರ್, ಒಂದೊಂದೇ ವಾಕ್ಯ ಓದ್ಕೊಂಡು ಹೋಗೋಣ. ಸೊ ಅಲ್ಲಿ ನೋಡ್ಬೇಕಾರೆ ಯೇಸು ಕ್ರಿಸ್ತು ಕೂಡ, ಯೇಸು ಕ್ರಿಸ್ತನ ಶಿಷ್ಯನರು ಕೂಡ ಅನೇಕ ಮಂದಿಗಳಿಗೆ ಮಾಡಿದೆ ಬ್ಯಾಪ್ಟಿಸಮ್ ಕೊಟ್ರಂತೆ. ಸರಿಯಪ್ಪ, ಇವರು ಬ್ಯಾಪ್ಟಿಸಮ್ ಕೊಟ್ರಲ್ಲ, ಅಲ್ಲಿ ಕೊನೆಯಲ್ಲಿ ಏನು ಹೇಳ್ತಂದ್ರೆ, ಆದರೆ ಯೇಸು ಮಾತ್ರ ಯಾರಿಗೂ ಬ್ಯಾಪ್ಟಿಸಮ್ ಕೊಡ್ಲಿಲ್ವಂತೆ ನೋಡ್ರಿ, ಬರೀ ಶಿಷ್ಯನ ಕೊಟ್ರಿ ಯಾಕೆ, ಇದೆಲ್ಲ ಲಾಸ್ಟಲ್ಲಿ ನೋಡೋಣ ಅಲ್ದರ. ಅದಕ್ಕೆ ನೋಡ್ಬೇಕ್ರೆ ಇದೇ ಬ್ಯಾಪ್ಟಿಸಮ್ನ ಏನ್ರಿ ಯಾರು ಡಿಸೈಪಲ್ಸ್ ಆಫ್ ಜೀಸಸ್ ಕೊಟ್ಟಿದ್ದು, ಯಾವುದು ಮಾನಸಾಂತರ ಒಂದಕ್ಕೆ ಪಾಪ ಮಾಡಿದ್ರಿಂದ ದೇವ್ರ ಕಡೆ ತಿರ್ಕೊಳ್ಳಿಕ್ಕೆ ಬ್ಯಾಪ್ಟಿಸಮ್ ಅಲ್ವರ. ಸರಿ, ಇನ್ನೊಂದು ವಾಕ್ಯ ಓದೋಣ, ಅಪೊಸ್ತಲ ಕೃತ್ಯಗಳು 2:38.
ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ.
ನೋಡಿದ್ರ ಏನ್ ಹೇಳ್ತಾರೆ, ಪೇತ್ರ 3,000 ಜನಕ್ಕೆ ಬ್ಯಾಪ್ಟಿಸಮ್ ಕೊಡ್ತಾರೆ ಗೊತ್ತಾ, ಪೆಂಟಿಕಾಸ್ ದಿನ. ಅವತ್ತು ಕೂಡ ಏನಪ್ಪ ಬ್ಯಾಪ್ಟಿಸಮ್ ಕೊಟ್ಟಿದ್ರೆ, ನೀವು ಏನ್ರಿ ತಮ್ಮ ಪಾಪಗಳನ್ನ ಪರಿಹಾರ ಆಗೋದಕ್ಕೆ ಪ್ರತಿಯೊಬ್ಬರು ದೇವ್ರ ಕಡೆ ತಿರುಗಿದಿರಾ ಅಂತ ತೋರಿಸೋದಕ್ಕೋಸ್ಕರ ಏನ್ ಮಾಡಿ ಯೇಸು ಕ್ರಿಸ್ತ ದೀಕ್ಷಾ ಸ್ನಾನ ತೊಗೊಂಡಿದ್ದ. ನಾವು ಇಲ್ಲೂ ಕೂಡ ದೀಕ್ಷಾ ಸ್ನಾನ ಏನಕ್ಕಪ್ಪ ಅಂದ್ರೆ, ತನ್ನ ಪಾಪನೆಲ್ಲ ಪರಿಹಾರ ಆಗೋದಕ್ಕೆ ಪ್ರಾಯಶ್ಚಿತ್ತ ಹೊಂದಿದ್ದೀನಿ, ದೇವ್ರ ಕಡೆ ತಿರುಗಿದೀನಿ ಅಂತ ನೋಡ್ಸೋದಕ್ಕೋಸ್ಕರ ತೊಗೊಂಡಿದ್ದೇನ್ರಿ ಒಂದು ದೀಕ್ಷಾ ಸ್ಥಾನ. ಸರಿಯಪ್ಪ, ಇಷ್ಟೊತ್ತು ನೋಡಿರಂತ ಎಲ್ಲ ವಾಕ್ಯಗಳು ಏನು ನೋಡಿದ್ರಿ, ಎಲ್ಲ ಪಾಪನ ಬಿಟ್ಟು ದೇವ್ರ ಕಡೆ ತಿರುಗಿದ್ದೀನಿ, ಮಾನಸಾಂತರ ಹೊಂದಿದ್ದೀನಿ ಅಂತ ಕಾರಣಕ್ಕಾಗಿ ದೀಕ್ಷಾ ಸ್ಥಾನ ತೊಗೊಂಡಿದ್ದು ನಾವು ಏನು ಮಾಡ್ತೀವಿ ನೋಡ್ತೀರಿ. ಸರಿ, ಹಾಗಿರ್ಬೇಕಾದ್ರೆ ಯೇಸು ಕ್ರಿಸ್ತು ಏನಕ್ಕೆ ಬ್ಯಾಪ್ಟಿಸಮ್ ತೊಗೊಂಡ್ರಿ ಹೇಳಿ, ಹಂಗಾರೆ ಯೇಸು ಕ್ರಿಸ್ತು ಪಾಪಿನಾ?
ಸಾಕ್ಷಿ
ಮಾದರಿ
ಆಗಿ
ಆಗಿತ್ತು.
ಮಾದರಿ ತೋರಿಸ್ಕೊಡಕ್ಕೆ
ಓಹೋ,
ಪರಲೋಕದ
ಅಂದ್ರೆ ಏನು
ರಕ್ಷಣೆ ಹೇಗೆ ಅಂತ ಮಾದರಿ.
ಅಂದ್ರೆ ಏನ್ ಮಾದರಿ? ಓ ನೋಡಪ್ಪ, ಪಾಪಿಗಳೆಲ್ಲ ನೀವು ಈ ತರ ಈ ತರ ತಗೊಬೇಕು ಅಂತ ಮಾದರಿಯಾಗಿ ಇವರು ನೀರಲ್ಲಿ ಮುಳುಗಿ ತಗೊಂಡ್ರ? ಇವ್ ಪಾಪಿನೇ ಅಲ್ವಲ್ಲ, ಮತ್ತೆ ಹೆಂಗ್ ತಗೋಬೇಕು ಮಾದರಿ? ಯೋಹಾನ ನೋಡಿಸ್ಬೋದಾಗಿತ್ತಲ್ವಾ, ಯೋಹಾನ ನೋಡಪ್ಪ ನೀನ್ ತಗೋ, ನಾನು ಹಿಂಗ್ ನೋಡಿಸ್ತೀನಿ ನೋಡಪ್ಪ, ಎಲ್ಲ ನೋಡ್ಕೊಡ್ರಿ ಯೋಹಾನ ತಗೊಂತ ಇದಾರೆ, ಇದೇ ತರ ಪಾಪಿಗಳು ನೀವೇನ್ ಮಾಡ್ಬೇಕು ಮುಳುಗ್ಬೇಕು ಅಂತ ಯೋಹಾನ ನೋಡಿಸ್ಬೋದಿಲ್ಲ. ಯಾಕಪ್ಪ ಅಲ್ಲಿ ಎಷ್ಟು ಜನ ತಗೊಂತ ಇದ್ರು ಮಾದರಿಯಾಗೆ, ಅವ್ರನ್ನ ಹೇಳ್ಬೇಕು ನೋಡಿ, ಹಿಂಗ ಇದು 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 ಕರೆಕ್ಟ್ ನೋಡ್ರಿ, ಇದು ಬ್ಯಾಪ್ಟಿಸಮ್ ರೀ, ಹಿಂಗೆ ಮಾಡ್ಬೇಕ್ರಿ ಅಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ಯೇಸು ಕ್ರಿಸ್ತ ಹಂಗ ಹೇಳಲಿಲ್ಲ?
ದೇವರು
ಅದಕ್ಕೆ
ಯೇಸು ಸ್ವಾಮಿ ಮನುಷ್ಯನ ಅವತಾರವಾಗಿದ್ದರು.
ಹಾಂ, ಅದಕ್ಕೆ ತಗೊಂಬಿಟ್ರ ಓದೋಣ ಇವತ್ತು ಅಲ್ವರ, ಏನಕ್ಕೆ ಅಂತ ಬಿಟ್ಟು ಸತ್ಯವೇದನೆ ಹೇಳ್ತಾರೆ, ನಾವೇನ್ ಮಾಡೋಣ ಓದೋಣ ಅಲ್ವರ. ನೋಡಿ, ಇದೇ ಪ್ರಶ್ನೆ ಯೋಹಾನನ್ ಬರ್ತದ್ರಿ ಅಲ್ವರ, ಆ ಯೋಹಾನನ್ ಯೇಸು ಕ್ರಿಸ್ತ ಏನು ಉತ್ತರ ಕೊಡ್ತಾರೆ ನೋಡೋಣ ಅಂತೀನಿ. ಎಲ್ಲಿ? ಮತ್ತೆಯ 3:15 ಓದಿ, Matthew 3:15.
ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು.
ನೋಡ್ರ, ಸದ್ಯಕ್ಕೆ ಒಪ್ಕೊಳಪ್ಪ, ಈ ತರ ಮಾಡೋದು ಎಲ್ಲಾ ಧರ್ಮಗಳು ಏನ್ ಮಾಡ್ಬೇಕು ನೆರವೇರಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಏನಿದು, ಯಾಕೆ ಮಾತು ಹೇಳಿದ್ರು, ಯಾಕೆ ಯೋಹಾನ ಇವ್ರನ್ನ ತಡೆದ್ರು, ಯಾಕೆ ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತಗೊಂಡ್ರು? ಈ ಅರ್ಥನ ಇವತ್ತು ಪಾಠದ ಅಂತ್ಯದಲ್ಲಿ ನೋಡನ್ರಿ, ಯೇಸು ಕ್ರಿಸ್ತು ಪಾಪಿ ಅಲ್ಲ ಅಮ್ಮನ, ಅವ್ರು ಯಾಕೆ ಬ್ಯಾಪ್ಟಿಸಮ್ ತಗೊಬೇಕಾಯ್ತು ಅಲ್ವರ. ಇವಾಗ ಯೇಸು ಕ್ರಿಸ್ತು ಪಾಪಿ ಅಲ್ಲ, ಮತ್ತೊಬ್ಬರಿಗೆ ನಿದರ್ಶನ ಆಗಿರ್ಬೇಕು, ಮಾರ್ಗದರ್ಶಿ ಆಗಿರ್ಬೇಕು ಅಂದ್ರೆ ಮತ್ತೊಬ್ಬರ ಮುಖಾಂತರ ನೋಡಿಸ್ಬೋದಾಗಿತ್ತಲ್ವಾ, ಅಷ್ಟು ಜನ ತಗೊಂತ ಇದ್ರು, ಯಾಕೆ ಇವರೇ ತಗೊಂಡು ನೋಡ್ಸಿದ್ರು ಅಂದ್ರೆ, ಈ ವಾಕ್ಯದಲ್ಲಿ ಅದಕ್ಕೆ ಉತ್ತರ ಇದೆ. ಏನಿದು ಉತ್ತರದ, ಈ ವಾಕ್ಯದಲ್ಲಿ ಕೊಟ್ಟಂತ ಪದಗಳಿಗೆ ಅರ್ಥ ಏನು ಅಂತ ನಾವು ಸತ್ಯವೇದ ನೋಡಬೇಕು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಯೋಹಾನ ಏನ್ ಮಾಡಿದ್ರು, ದೀಕ್ಷಾ ಸ್ಥಾನ ಕೊಟ್ರು ರೀ ಅದರ. ಸರಿ, ಯೋಹಾನ ಯಾರಿಗಪ್ಪ ದೀಕ್ಷಾ ಸ್ಥಾನ ಕೊಟ್ರು ಅಂತ ನೋಡ್ಬೇಕಾದ್ರೆ ಏನ್ರಿ, ಯೋಹಾನ ಬಂದ್ಬಿಟ್ಟು ಅಲ್ಲಿರಂತ ಫರಿಸಿಯರು ಸದೀಸಿಯರು ಇವ್ರಿಗೆಲ್ಲ ಏನ್ ಮಾಡಿದ್ರು, ಇವ್ರಿಗೆಲ್ಲ ದೀಕ್ಷಾ ಸ್ಥಾನ ಕೊಟ್ರು. ಯಹೂದಿಯರಿಗೆ ಮಾಡಿದ್ರು ದೀಕ್ಷಾ ಸ್ಥಾನನ ಕೊಟ್ರು ಅಲ್ವರ, ಏನಕ್ಕೆ ಕೊಟ್ರು? ಇನ್ನೊಂದ್ಸತಿ ವಾಕ್ಯನ ದಯವಿಟ್ಟು ನಿಧಾನಕ್ಕೆ ಓದಿ, ಗಮನ ಇಟ್ಟು ಎಲ್ಲ ಗಮನಿಸಿ. ಮತ್ತೆ ಮೂರನೇ ಅಧ್ಯಾಯ 2ನೇ ವಾಕ್ಯ.
ಪರಲೋಕ ರಾಜ್ಯವು
ಸಮೀಪವಾಯಿತು,
ದೇವರ
ದೇವರು
ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು.
ನೋಡ್ರ, ಪರಲೋಕ ರಾಜ್ಯ ಸಮೀಪ ಬಂದ್ರೆ ದೇವ್ರ ಕಡೆ ತಿರುಗಿರಿ ಅಂದ್ರೆ, ಯಹೂದಿಯರೆಲ್ಲ ಮಾನಸಾಂತರ ಒಂದ್ಬಿಟ್ಟು ಯಾರ ಕಡೆ ತಿರುಗ್ಬೇಕು, ದೇವ್ರ ಕಡೆ ತಿರುಗಿರಿ
ದೇವರ ಕಡೆ
ತಿರುಗಿರಿ ಅಂತಂದ್ಬಿಟ್ಟು ಏನಪ್ಪಾ ಹೇಳ್ತಾ ಇದಾರೆ ಅಂದ್ರೆ, ಯೋಹಾನ ಇಸ್ರೇ ಜನರಿಗೆ ಕೇಳಿದ್ರಂತೆ. ಇವಾಗ ಓದಿ 7 ಮತ್ತು 8 ಇವಾಗ ಓದಿ. ಹಾ,
ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪಜಾತಿಯವರೇ, ಮುಂದೆ ಕಾಣಬರುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗುತ್ತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ.
ನೋಡ್ರ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ, ಏನ್ರಿ ಫರಿಸಿಯರು ಸದಿಸಿಯರು ಅವರಿಂದ ಏನ್ರಿ ಬ್ಯಾಪ್ಟಿಸಮ್ ತೊಗೊಳಕ್ ಬರ್ಬೇಕಾರೆ ಅವಾಗ ಏನ್ ಹೇಳ್ತಾರೆ, ನೀವು ಏನ್ರಿ ದೇವ್ರ ಕಡೆ ತಿರುಗಿದ್ದೀರಾ ಅಂತ ತಕ್ಕ ಫಲಗಳಿಂದ ಏನ್ ಮಾಡಿ ನೀವು ನೀವು ದೀಕ್ಷಾ ಸ್ನಾನದ ಮುಖಾಂತರ ನೀವು ತಗೊಂಡು ದೇವ್ರ ಕಡೆ ನೋಡ್ಸಿರಿ ಅಂತ ತಿರುಗಿದೆ ಅಂತ ನೋಡ್ಸಿರಿ ಅಂತ ಹೇಳ್ತಾರೆ. ಯಾಕೆ ಇವ್ರಿಗೆ ಮಾತ್ರ ಹೇಳಿದ್ದು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಈ ಫರಿಸಿಯರು ಸದಿಸಿಯರು ಯಹೂದ್ಯರು ಇವರೆಲ್ಲ ಯಾರಪ್ಪ ಅಂತಂದರೆ, ಆಲ್ರೆಡಿ ದೇವ್ರ ಜನರಾಗಿರೋಂಥ ಇಸ್ರೇಲು ಮನೆತನದವರು ಅದರ ಇವ್ರ ಹತ್ರ ದೇವರು ಏನಪ್ಪ ಮಾಡಿದ್ರು ಅಂದರೆ, ನ್ಯಾಯ ಪ್ರಮಾಣದ ಒಡಂಬಡಿಕೆ ಏನು ಮಾಡಿದ್ರು ಮಾಡಿದ್ರು ಅದರ ಇವರೆಲ್ಲ ನ್ಯಾಯ ಪ್ರಮಾಣಕ್ಕೆ ಏನಾಗಿದ್ರು ಇದ್ರು ಅದರ ಹಂಗಂದ್ರೆ ನ್ಯಾಯ ಪ್ರಮಾಣಕ್ಕೆ ಇವ್ರು ಏನಾಗಿರ್ಬೇಕಾಯ್ತು, ಬದ್ಧರಾಗಿರ್ಬೇಕಾಯ್ತು, ನ್ಯಾಯ ಪ್ರಮಾಣದಲ್ಲಿ ಕೊಟ್ಟಂತೆ ಎಲ್ಲ ವಿಚಾರಗಳನ್ನ ಕೈಗೊಂಡು ನಡಿಬೇಕಾಯ್ತು. ಯಾರ ಕರ್ತವ್ಯ ಇವ್ರ ಕರ್ತವ್ಯ ಅಲ್ವರ? ಆದರೆ ಇಸ್ರೇಲ್ ಜನಗಳು ನ್ಯಾಯ ಪ್ರಮಾಣ ಪ್ರಕಾರ ನಡೆದ್ರ
ಇಲ್ಲ ಸರ್.
ಇಲ್ಲ, ಯಾರು ಏನ್ ಮಾಡಿಲ್ಲ, ನ್ಯಾಯ ಪ್ರಮಾಣ ಪ್ರಕಾರ ನಡೆದಿಲ್ಲ, ಎಲ್ಲ ನ್ಯಾಯ ಪ್ರಮಾಣ ಮೀರಿ ಏನ್ ಮಾಡಿದ್ದು ನಡೆದಿದೆ. ಅದಕ್ಕೆ ಅವ್ರು ಹೇಳಿದ್ದು, ಪರಲೋಕ ರಾಜ್ಯ ಸಮೀಪವಾಗಿದೆ, ದೇವ್ರ ಕಡೆ ತಿರುಗಿರಿ ಅಂತ ಯಾಕಪ್ಪ ಹೇಳಿದ್ರು ಅಂದ್ರೆ, ಇವ್ರು ದೇವ್ರ ಕಡೆ ಏನಾಗಿಲ್ಲ ತಿರುಗಿರ್ಲಿಲ್ಲ, ಅದಕ್ಕೆ ನೀವು ದೇವ್ರ ಕಡೆ ತಿರುಗಿದಿರಾ ಅಂತ ಅಂದ್ಬಿಟ್ಟು ನೋಡ್ಸೋದಕ್ಕೋಸ್ಕರ, ಮಾನಸಾಂತರ ಹೊಂದಿದೆ ನೋಡ್ಸೋದಕ್ಕೋಸ್ಕರ ಏನ್ ಮಾಡಿ ನೀವು ಬ್ಯಾಪ್ಟಿಸಮ್ ತಗೊಳ್ಳಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಯಾಕೆ ಹಿಂಗೆ ಹೇಳಿದ್ರು ಅಂತಂದ್ರೆ, ಎಲ್ಲಾ ಇಸ್ರೇಲ್ ಜನಗಳಿಗೆ ಆಲ್ರೆಡಿ ಒಂದು ಬ್ಯಾಪ್ಟಿಸಮ್ ಆಗಿತ್ತು ಗೊತ್ತಾ ನಿಮಗೆ? ಯಾವಾಗ ಬ್ಯಾಪ್ಟಿಸಮ್ ಆಗಿತ್ತು? ಯಾವಾಗ ಇವರು ಐಗುಪ್ತ ದೇಶನ ಬಿಟ್ಟು ಮೋಸೆಯ ಒಂದು ನೇತೃತ್ವದಲ್ಲಿ ಏನ್ರಿ ಕಾನಾನ್ ದೇಶಕ್ಕೆ ಬರ್ತಾರೋ ಅವಾಗ ಇಡೀ ಇಸ್ರೇಲ್ ರಾಜ್ಯಕ್ಕೆ ಏನಾಗಿದೆ ಬ್ಯಾಪ್ಟಿಸಮ್ ಆಗಿದೆ. ಯಾವುದರಲ್ಲಿ? ಕೆಂಪ ಸಮುದ್ರದಲ್ಲಿ. ಓದಿ ಅಂತೀನಿ, ಒಂದನೇ ಕೊರಿಂಥ 10:1-2.
ಸಹೋದರರೇ, ಮುಂದಿನ
ಸಹೋದರರೇ,
ಸಂಗತಿಯಲ್ಲಿ ನೀವು
ಮುಂದಿನ ಸಂಗತಿಯಲ್ಲಿ
ಲುದಿಯಾ ಸಿಸ್ಟರ್ ಮತ್ತೊಬ್ರಿಗೂ ಕೂಡ ಓದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ರಿ.
ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಹೊಂದಿದರು.
ನೋಡ್ರ ಮೇಘದಲ್ಲಿ ಸಮುದ್ರದಲ್ಲಿ ಏನಾಗಿದೆ, ಇಡೀ ಇಸ್ರೇಲ್ ರಾಜ್ಯಕ್ಕೆ ದೀಕ್ಷಾಸ್ಥಾನ ಆಗಿದೆ, ಮೋಸೆಯಲ್ಲಿ ಅವ್ರಿಗೆ ದೀಕ್ಷಾಸ್ಥಾನ ಆಗಿದೆ. ಅಂದ್ರೆ ಮೋಸೆ ಕೊಟ್ಟಂತ ಧರ್ಮಶಾಸ್ತ್ರ ಏನ್ ಮಾಡ್ಬೇಕು, ಕೈಗೊಂಡು ನಡಿಬೇಕು. ಆದ್ರೆ ಯಹೂದಿಯರು ನಡೆದ್ರ ಅಂದ್ರೆ ಯಹೂದಿಯರು ನಡೆದಿಲ್ಲ ರೀ. ಅದಕ್ಕೆ ಏನಪ್ಪ ಮಾಡಿದ್ರು ಅಂತಂದ್ರೆ, ಇವ್ರು ಮಾಡಿದಂತ ಮಿಸ್ಟೇಕ್ಗಳು ಪಾಪಗಳಿಂದ ದೇವ್ರ ಕಡೆ ತಿರುಗಿದಿರಿ ಅಂದ್ಬಿಟ್ಟು ನೋಡ್ಸೋದಕ್ಕೋಸ್ಕರ ಈ ಬ್ಯಾಪ್ಟಿಸಮ್ ಯೋಹಾನ ಯಾರಿಗ್ ಮಾತ್ರ ಕೊಟ್ಟಿದ್ದು ಅಂದ್ರೆ, ಎಲ್ಲಾರ್ಗಲ್ಲ ರೀ, ಬರೀ ಯಹೂದಿಯರಿಗೆ ಮಾತ್ರ, ಬೇರೆ ಯಾವ ಜನಾಂಗದವ್ರಿಗೂ ಏನ್ ಮಾಡಿಲ್ಲ. ಇವ್ರು ಬ್ಯಾಪ್ಟಿಸಮ್ ಕೊಡ್ಲಿಲ್ಲ, ಅನ್ಯ ಜನಗಳು ಯಾರಿಗೂ ಕೊಡ್ಲಿಲ್ಲ. ಅದಕ್ಕೆ ನಾವು ಓದಿದ್ದು ಯೇಸು ಕ್ರಿಸ್ತು ಮಾತ್ರ ಯಾರಿಗೂ ಬ್ಯಾಪ್ಟಿಸಮ್ ಕೊಡ್ಲಿಲ್ಲ ಅಂತ. ಈ ಒಂದು ಬ್ಯಾಪ್ಟಿಸಮ್ ಬರೀ ಯಹೂದಿಯರುಗಳಿಗೆ ದೇವ್ರ ಕಡೆ ತಿರುಗೋದಿಕ್ಕೆ ಮಾತ್ರ ಯೋಹಾನ ಏನ್ ಮಾಡ್ತಾರೆ ಕೊಡ್ತದೆ. ಅದಕ್ಕೆ ಅಪೋಸ್ಟಲ್ ಪೌಲು ಏನ್ರಿ ದೇವ್ರ ಕಡೆ ತಿರುಗಿದ ಮೇಲೆ ಏನ್ ಮಾಡ್ತಾರೆ, ಇದೇ ಬ್ಯಾಪ್ಟಿಸಮ್ ತಗೊಂತಾರೆ. ಓದ ನೋಡಿತೀನಿ, ಅಪೋಸ್ಟಲ್ ಕೃತ್ಯಗಳು 22:16. ಅಪೋಸ್ಟಲ್
ಈಗ
ಕೃತ್ಯ
ನೀನೇಕೆ ಸಾವಕಾಶ ಮಾಡುತ್ತೀ? ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು.
ನೋಡ್ರ ಅದಕ್ಕೆ ಏನ್ ಮಾಡ್ತಾರೆ, ನೀನ್ ಯಾಕೆ ತಡ ಮಾಡ್ತೀಯ, ಏನ್ ಮಾಡ್ಬಿಟ್ಟು ಎದ್ಬಿಟ್ಟು ಆತನ ಹೆಸರಲ್ಲಿ ಏನ್ ಮಾಡು, ನೀನು ದೀಕ್ಷಾ ಸ್ನಾನ ಮಾಡ್ಕೋ, ನಿನ್ನ ಪಾಪಗಳೆಲ್ಲ ತೊಳೆದು ಏನ್ ಮಾಡು, ದೀಕ್ಷಾ ಸ್ನಾನ ಮಾಡಿಸ್ಕೊ ಅಂತ ಹೇಳ್ತಾರೆ. ನೋಡ್ರ ಪಾಪಗಳೇನ್ ಮಾಡು ತೊಳೆದು, ಯಾಕೆ ಯಹೂದಿಯವ್ರ ನ್ಯಾಯ ಪ್ರಮಾಣ ಕೆಲವಿದ್ದು ನ್ಯಾಯ ಪ್ರಮಾಣ ವಿರುದ್ಧವಾಗಿ ನೋಡುವಾಗ ಏನಾಗ್ತದೆ, ಪಾಪ ಎಣಿಕೆ ಆಗ್ತಾ ಇತ್ತು. ಆ ಪಾಪಗಳನ್ನ ಬಿಟ್ಟು ಅದನ್ನ ತೊಳೆದುಕೊಂಡು ದೇವ್ರ ಕಡೆ ತಿರುಗಿದೆ ಅಂತ ನೋಡ್ಸೋದಕ್ಕೋಸ್ಕರ ಈ ಬ್ಯಾಪ್ಟಿಸಮ್ ತಗೋ ಅಂತ ಹೇಳ್ತಾರೆ. ಈ ಬ್ಯಾಪ್ಟಿಸಮು ಬರೀ ಯಹೂದಿಯರಿಗೆ ಮಾತ್ರ ಅನ್ವಯಿಸ್ತಾ ಇತ್ತು. ಎಲ್ಲಿವರೆಗೂ ಅಂತಂದ್ರೆ, 70 ವಾರಗಳು ದೇವರು ಯಹೂದಿಯರಿಗೆ ನೇಮಿಸಿದ್ರು. ಅದರ ಈ ಪ್ರವಾದನೆ ದಾನಿಯೇಲ 9 ಅಧ್ಯಾಯದಲ್ಲಿ ಇದೆ. ದೇವ್ರ ಚಿತ್ತ ಇದ್ರೆ ಇದು ಕೂಡ ನಾವು ಏನ್ ಮಾಡೋಣ, ನಾವು ನೋಡೋಣ. ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ಯಾವಾಗ ಬರ್ತಾರೆ, ಎಷ್ಟು ವರ್ಷ ಭೂಲೋಕದಲ್ಲಿ ಇರ್ತಾರೆ, ಎಷ್ಟು ವರ್ಷ ಅವರು ತನ್ನ ಸೇವೆ ನಡೆಸ್ತಾರೆ ಅಂತಂದ್ಬಿಟ್ಟು ಒಂದೇ ವಾಕ್ಯದಲ್ಲಿ ಕೊಟ್ಟಿದೆ. ಇನ್ನೆಲ್ಲೂ ಕೊಟ್ಟಿಲ್ಲ ಬೈಬಲಲ್ಲಿ. ಆದ್ರೆ ಇದನ್ನ ನಾವು ದೇವ್ರ ಚಿತ್ತ ಮುಂದೆ ಬರೋದ್ರಿಂದ ನೋಡೋಣ. ಅಲ್ರ ಆ ಪ್ರವಾದನೆ ಪ್ರಕಾರ ಯಹೂದ್ಯರಿಗೆ 70 ವಾರ ಸ್ಪೆಷಲ್ ಫೇವರ್ ಯಾರಿಗಪ್ಪ ಕೊಟ್ಟಿದ್ದು ಅಂದ್ರೆ, ಇಸ್ರೇ ಜನಗಳಿಗೆ ಮಾತ್ರ. ಅದರಿಂದ 70 ವಾರ ಇವರಿಗೆ ಸೀಮಿತವಾಗಿರೋದನ್ನ, ಯಾರು ಯಹೂದಿರು ದೇವ್ರ ಕಡೆ ಬರಬೇಕು ಅಂತಾರೆ, ಈ ಯೋಹಾನನ ದೀಕ್ಷಾ ಸ್ಥಾನ ತಗೊಂಡು ದೇವ್ರ ಕಡೆಗೆ ಏನ್ ಮಾಡ್ಬೇಕಾಯ್ತು, ಅಲ್ಲಿ ಬರಬೇಕಾಯ್ತು. ಅದು ಯಾವಾಗ 70 ವಾರಗಳು ತೀರಿತೋ, ದೇವ್ರ ಏನ್ ಮಾಡೋದಂದ್ರೆ ಇಸ್ರೇ ಜನಗಳನ್ನ ಬಿಟ್ಬಿಟ್ರು. ಅವರ ನಿಮ್ಮ ಮನೆ ನಿಮ್ಗೇನಾಗಿದೆ ಬರಿದಾಗಿದೆ ಅಂತ ಬಿಟ್ಬಿಟ್ಟು ಏನ್ರಿ ದೇವರು ಅನ್ಯ ಜನಗಳ ಕಡೆಗೆ ಏನು ಮಾಡಿದ್ರು ತಿರುಗಿದ್ರು. ಅದಕ್ಕೆ ನಿಮ್ಗೆ ಚೆನ್ನಾಗಿ ಅಪ್ತಿರ್ಬೇಕು. ಯೇಸು ಕ್ರಿಸ್ತ ಭೂಲೋಕದಲ್ಲಿರ್ಬೇಕಾದ್ರೆ ಅನ್ಯ ಜನಾಂಗದವ್ರಿಗೆ ಏನು ಮಾಡಕ್ ಹೋಗಿಲ್ಲ, ಯಾವುದೇ ರೀತಿ ಒಂದು ಕೆಲಸಗಳನ್ನ ಮಾಡಕ್ ಹೋಗಿಲ್ಲ. ಏನು ಹೇಳ್ತಾರೆ, ನಾನು ಕಾಣೆ ಆಗಿರಂತ ಏನ್ರಿ ಕುರಿಗಳಾಗಿರಂತ ಯಹೂದ್ಯರ ಮನೆ ತನಕ ಮಾತ್ರ ಏನು ಮಾಡಿದ್ದೀನಿ, ಕಳಿಸಿಕೊಡಲ್ಪಟ್ಟಿದ್ದೀನಿ ಅಂತ ಹೇಳ್ತಾರೆ ಹೊರತು ಅನ್ಯ ಜನಾಂಗದವ್ರಿಗಲ್ಲ. ಎಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಯಾವಾಗ ಯಹೂದ್ಯರು ಒಂದು ಕಾಲ ತೀರಿತೋ ದೇವರು ಅನ್ಯ ಜನಾಂಗದವ್ರ ಕಡೆಗೆ ತಿರುಗಿದ್ರು. ಓದ ನೋಡಿತೀನಿ, ಅಪೊಸ್ತಲ ಕೃತ್ಯಗಳು 13:46.
ಆಗ ಪೌಲನು ಬಾರ್ನಬನು ಧೈರ್ಯದಿಂದ ಮಾತಾಡಿ, ದೇವರ ವಾಕ್ಯವನ್ನು ಮೊದಲು ನಿಮಗೇ ಹೇಳುವುದು ಅವಶ್ಯವಾಗಿತ್ತು, ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡಿದ್ದರಿಂದ ಇಗೋ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ.
ನೋಡ್ರ ಅದಕ್ಕೆ ನೀವು ಅಪಾತ್ರರಾಗಿರಿಂದ ನಾನು ಬಿಟ್ಟು ಯಾರ ಕಡೆ ಹೋಗ್ತೀನಿ, ಅನ್ಯ ಜನರ ಕಡೆಗೆ ಹೋಗ್ತೀನಿ ಅಂತ ಹೇಳ್ತಾರೆ ಅಲ್ರ. ಇನ್ನೊಂದು ವಾಕ್ಯ ಓದ್ರ ಬದರ್ ಅಪೊಸ್ತಲ ಕೃತ್ಯಗಳು 15:14 ಬದರ್.
ಸಹೋದರರೇ, ನಾನು ಹೇಳುವುದನ್ನು ಕೇಳಿರಿ. ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮೆಯೋನನು ವಿವರಿಸಿದನಷ್ಟೇ.
ನೋಡ್ರ ಏನ್ರಿ ಅನ್ಯ ಜನಾಂಗದವರಿಂದ ದೇವರು ಆರಿಸ್ಕೊಂಡಿದ್ದ ವಿಧವನ್ನು ಏನು ಮಾಡಿ ತಿಳಿಸಿದಾರಷ್ಟೇ. ಹಂಗಾರೆ ಯಾವಾಗ ಯಹೂದ್ಯರು ದೇವರ ಆಜ್ಞೆ ಮೀರಿ ನಡೆದ್ರೋ, ಯಹೂದ್ಯರನ್ನ ದೇವ್ರ ಕೈ ಬಿಟ್ಟರೋ, ಏನ್ರಿ ಅನ್ಯ ಜನಾಂಗದವ್ರಿಗೆ ಏನು ಮಾಡಿದ್ರು ದೇವ್ರಿಗೆ ಅವಕಾಶ ಕೊಟ್ಟರು. ಇವಾಗ ಅನ್ಯ ಜನಾಂಗದವರು ಮೋಸೆಯಲ್ಲಿ ಬ್ಯಾಪ್ಟಿಸಮ್ ತೊಗೊಂಡಿದ್ರ ಇಲ್ವಲ್ಲ, ಹಂಗಿರ್ಬೇಕಾದ್ರೆ ಅವರು ಈ ಮಾನಸಾಂತರ ದೀಕ್ಷೆ ತೊಗೊಳಕ್ಕೆ ಸಾಧ್ಯನೇ ಇಲ್ಲ ರೀ, ಯಾಕಂದ್ರೆ ಇದು ಅವ್ರಿಗೆ ಅನ್ವಯಿಸದೇ ಇಲ್ಲ. ಮತ್ತೆ ಅವ್ರಿಗೆ ಯಾವ್ದು ಅನ್ವಯಿಸ್ತದೆ ಮತ್ತೆ ಅವ್ರು ಹೆಂಗೆ ಅಂತ ನೋಡ್ಬೇಕ್ರೆ, ಇದನ್ನ ರೋಮಾಪುರದಲ್ಲಿ ಅಪೊಸ್ತಲ ಪೌಲ್ ಏನಪ್ಪ ಮಾಡ್ತಾರೆ ಅಂದ್ರೆ, ಇಸ್ರೇಲ್ನ ಒಲಿವು ಮರಕ್ಕೆ ಏನು ಮಾಡ್ತಾರೆ ಕಂಪೇರ್ ಮಾಡ್ತಾರೆ, ಅಂದ್ರೆ ಎಣ್ಣೆ ಮರಕ್ಕೆ ಏನು ಮಾಡ್ತಾರೆ ಕಂಪೇರ್ ಮಾಡ್ತಾರೆ. ಇವಾಗ ಎಣ್ಣೆ ಮರ ಅಲ್ಲ, ಎಣ್ಣೆ ಮರ ಒಂದು ನ್ಯಾಚುರಲ್ ಆಗಿರೋಂಥ ಒಂದು ಎಣ್ಣೆ ಮರ ರೀ, ಅಂದ್ರೆ ಊರ ಎಣ್ಣೆ ಮರ ಅಂತ ಹೇಳ್ತಾರೆ ಅದರ, ಊರ ಎಣ್ಣೆ ಮರ ಮತ್ತು ಕಾರ್ ಎಣ್ಣೆ ಮರ ಅಂತ ಹೇಳ್ತಾರೆ. ಊರ ಎಣ್ಣೆ ಮರ ಯಾರು ಅಂದ್ರೆ ಯಹೂದ್ಯರ ರಾಜ್ಯ. ಈ ದೇವ್ರ ಕೃಪೆ ಎಲ್ಲ ಯಾರ ಮೇಲೆ ಇತ್ತು ಹೋಯ್ತು ಅಂದ್ರೆ ಈ ಇಸ್ರೇಲ್ ರಾಜ್ಯ ಮೇಲೆ ಇತ್ತು. ಒಳ್ಳೆ ಪವಿತ್ರ ಆತ್ಮನ ದೇವರ ಅಭಿಷೇಕ ಮಾಡಿದ್ರು ಒಳ್ಳೆ ಎಣ್ಣೆ ಮರ ಥರ ಏನಾಗಿದ್ರು ಬೆಳೆದಿದ್ರು. ಈ ಎಣ್ಣೆ ಮರದಲ್ಲಿ ದೇವ್ರು ಏನಪ್ಪ ಎದುರು ನೋಡಿದ್ರು, ಒಳ್ಳೆ ಫಲಗಳು ಬರ್ತಾರೆ ಅಂತ ಏನು ಮಾಡೋದು ದೇವರು ಎದುರು ನೋಡಿದ್ರು ಅಲ್ವರ. ನೋಡಿ ಓದನ ರೋಮಾಪುರದಲ್ಲಿ 11:17-20.
ಆದರೆ ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ನೀನು ಅವುಗಳ ತಾವಿನಲ್ಲಿ ಕಟ್ಟಿಸಿಕೊಂಡವನಾಗಿ ಊರೆಣ್ಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರೂ ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ. ಹೆಚ್ಚಿಸಿಕೊಂಡರೂ ಆ ಬೇರಿಗೆ ನೀನು ಆಧಾರವಲ್ಲ, ಅದು ನಿನಗೆ ಆಧಾರವಾಗಿದೆಯಷ್ಟೆ. ಈ ಮಾತಿಗೆ ನಾನು ಕಟ್ಟಿಸಿಕೊಳ್ಳುವಂತೆ ಕೊಂಬೆಗಳು ಮುರಿದು ಹಾಕಲ್ಪಟ್ಟವಲ್ಲ ಎಂದು ನೀನು ಒಂದು ವೇಳೆ ಹೇಳಬಹುದು. ನೀನು ಹೇಳುವುದು ನಿಜ, ಅವರು ನಂಬದೇ ಹೋದದರಿಂದ ಮುರಿದು ಹಾಕಲ್ಪಟ್ಟರು.
ನೋಡ್ರ ಅವ್ರು ನಂಬದೇ ಹೋದದಿಂದ ಮುರಿದಾಕಲ್ಪಟ್ಟರು. ಅವ್ ನೀನ್ ನಿಂತಿರೋದೇನ್ರಿ ನಂಬಿಕೆಯಿಂದ. ಇಲ್ಲಿ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ, ಊರೆಣ್ಣೆ ಮರ ಮತ್ತೆ ಕಾಡೆಣ್ಣೆ ಮರಗೆ ಎಕ್ಸಾಂಪಲ್ ಕೊಡ್ತಾರೆ. ಅದರ ಇಸ್ರೇಲ್ ರಾಜ್ಯಗಳಿಗೆ ಏನ್ರಿ ಯಾವಾಗ ಫಲ ಕೊಡ್ಲಿಲ್ವೋ ಆ ಕೊಂಬೆಗಳು ಏನ್ ಮಾಡೋದು ದೇವರು ಕಟ್ ಮಾಡಿ ಬಿಸಾಕ್ಬಿಟ್ರೆ ಅಂತೀನಿ. ಅವಾಗ ಏನಾಗಿದೆ, ಸ್ಥಳ ಏನಾಗಿದೆ, ಇವಾಗ ಜಾಗ ಖಾಲಿ ಇದೆ. ಈ ಖಾಲಿ ಇರೋಂಥ ಜಾಗದಲ್ಲಿ ಏನಪ್ಪಾ ಮಾಡೋದು ಅಂದರೆ ಕಾಡೆಣ್ಣೆ ಮರ ಅಂತ ಐತೆ ನೋಡ್ರಿ ಅಂತೀನಿ. ಯಾರು ಅನ್ಯ ಜಾಗದವರು ಅಲ್ವರ, ಅವ್ರಿಗೆ ದೇವ್ರ ಬಗ್ಗೆನೇ ಗೊತ್ತಿಲ್ಲ, ಅದಕ್ಕೆ ಕಾಡೆಣ್ಣೆ ಮರ. ಈ ಕಾಡೆಣ್ಣೆ ಮರದಲ್ಲಿ ಕೆಲವೊಂದು ಕೊಂಬೆಗಳಿಗೆ ಏನಾಗಿದೆ, ನಂಬಿಕೆ ಏನಾಗಿದೆ ಅಲ್ಲಿದೆ. ಆ ನಂಬಿಕೆ ಇರೋಂಥ ಕೊಂಬೆಗಳನ್ನ ಕಟ್ ಮಾಡಿ ಎಲ್ಲಪ್ಪ ತಂದಿ ಅಲ್ಲಿ ಕಸಿ ಮಾಡಿದ್ರು ಅಂತಂದ್ರೆ ನೋಡೋದಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಊರೆಣ್ಣೆ ಮರದಲ್ಲಿ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ತಂದು ಕಸಿ ಮಾಡ್ತಾರೆ ಅಲ್ವರ. ನೋಡಿರಿ ತಿನಿ ಯಾರಪ್ಪ, ಇಸ್ರೇಲ್ ರಾಜ್ಯದಲ್ಲಿ ಕೆಲವು ಜನನ ದೇವ್ರು ಏನು ಮಾಡಿದ್ರು ಬಿಟ್ಬಿಟ್ರು. ಅವಾಗ ಅನ್ಯ ಜನಾಂಗದವ್ರಿಗಿರುವಂತ ವಿಶ್ವಾಸ ಯಾರಿಗಿದೆಯೋ ಆ ಮಕ್ಕಳನ್ನ ಕರ್ಕೊಂಬಂದು ಏನು ಅಂದ್ರೆ ಊರೆಣ್ಣೆ ಮರಗೆ ಏನು ಮಾಡ್ಬಿಟ್ರು ಜೋಡಿಸ್ಬಿಟ್ರು ಅಲ್ವರ. ಇವಾಗ ಯೋಚನೆ ಮಾಡಿರ್ತೀನಿ, ಅನ್ಯ ಜನಾಂಗದವರಾಗಿರೋದು ನಾವು ಫಸ್ಟ್ ಆಫ್ ಆಲ್ ಊರೆಣ್ಣೆ ಮರಗೆ ಏನಿಲ್ಲ, ಸೇರಂಗೆ ಇಲ್ಲ. ದೇವ್ರು ಏನು ಮಾಡೋದು ನಮ್ಮನ್ನ ಇವಾಗ ನಮ್ಮನ್ನು ಸೇರಿಸೋರೆ ಅಲ್ವರ. ಹಂಗಾರೆ ಏನು, ನಾವು ನ್ಯಾಯ ಪ್ರಮಾಣದಲ್ಲಿ ಯಾವತ್ತೇನಾಗಿಲ್ಲ ಇರಲಿಲ್ಲ, ನ್ಯಾಯ ಪ್ರಮಾಣ ಕೆಳಗಡೆ ನಾವು ಯಾವತ್ತೇನಾಗಿರಲಿಲ್ಲ, ಇರಲೇ ಇರಲಿಲ್ಲ. ಕರೆಕ್ಟಾ? ಇವಾಗ ಯಹೂದ್ಯರಂಗೆ ಮೋಸೆ ಒಳಗೆ ದೀಕ್ಷಾಸ್ನಾನ ತೊಗೊಂಡಿದ್ರು, ಆ ಥರ ನಮ್ಗೇನು ದೀಕ್ಷಾಸ್ನಾನ ಕೊಟ್ಟಿದ್ರ ಇಲ್ವಲ್ಲ ರೀ? ಅದ್ರ ನಮ್ಗೇನು ಮಾಡಕ್ ಹೋಗಿಲ್ಲ, ದೀಕ್ಷಾಸ್ನಾನ ಕೊಡಲೇ ಇಲ್ಲ. ಅದರಿಂದ ಮಾನಸಾಂತರ ಹೊಂದಿ ದೇವ್ರ ಕಡೆ ತಿರುಗಿದ್ರಿ. ಏನು ನ್ಯಾಯ ಪ್ರಮಾಣ ವಿರುದ್ಧವಾಗಿ ನಾವು ಪಾಪ ಮಾಡಿ ಏನ್ರಿ ದೇವ್ರ ಕಡೆ ತಿರುಗಿದ್ರಿ ಅಂತ ನೋಡ್ಸೋದಿಕ್ಕೆ ನಮಗೆ ಯೋಹಾನ ದೀಕ್ಷಾಸ್ನಾನ ಅನ್ವಯಿಸ್ತದ ಅಂತಂದರೆ ಖಂಡಿತವಾಗೂ ಅನ್ವಯಿಸ್ತದ ರೀ. ಯಾಕೆ ಅಂದರೆ ಫಸ್ಟ್ ಆಫ್ ಆಲು ಅನ್ಯ ಜನಾಂಗದ ನ್ಯಾಯ ಪ್ರಮಾಣ ಕೆಳಗಡೆ ಇಲ್ಲವೇ ಇಲ್ಲ. ಸರಿ ಬ್ರದರ್, ಹಂಗಾದ್ರೆ ದೀಕ್ಷಾಸ್ಥಾನ ಅಂದರೆ ಅನ್ಯ ಜನಾಂಗದವ್ರು ಯಾವುದು ಬ್ರದರ್, ಯಾವುದು, ಏನರ್ಥ, ಇದು ಯಾವ್ದು ಅನ್ವಯಿಸ್ತದೆ ಅಂತಂದರೆ, ಇದ್ರ ಬಗ್ಗೆನೇ ಅಪೊಸ್ತಲ ಪೌಲ್ ರೋಮಾಪುರದ ಬರೀತಾರೆ ನೋಡ್ತೀರಿ, ರೋಮಾಪುರದಲ್ಲಿ ಇರೋಂಥ ಸಭೆಗೆ ಬರೀತಾರೆ. ಯಾಕೆಂದರೆ ರೋಮಾಪುರದಲ್ಲಿ ಇರೋರು ಯಾರು ಯಹೂದಿಯಲ್ಲ ರೀ, ರೋಮನ್ ಸಿಟಿಸನ್ಸ್, ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಅನ್ಯ ಜನಾಂಗದವರು ಇವ್ರಿಗೆ ಬರಿಬೇಕಾದ್ರೆ ನಿಜವಾದ ದೀಕ್ಷಾಸ್ಥಾನ ಅಂದರೆ ಏನಪ್ಪ ಅನ್ಯ ಜನಾಂಗದವ್ರ ಲೆಕ್ಕದಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಬರೀತಾರೆ. ಓದೋಣ, ರೋಮಾಪುರದಲ್ಲಿ 6:3-5.
ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದೋ?
ತಿಳಿಯೋದು ನೋಡ್ರಿ, ಕ್ಲೀನಾಗಿ ಹೇಳ್ತಾರೆ. ಏನಪ್ಪ ದೀಕ್ಷಾಸ್ಥಾನ ಅಂತ ಅರ್ಥ ಇಲ್ಲಿ ಹೇಳ್ತಾರೆ ಅಂತೀರಿ. ಏನ್ರಿ ದೀಕ್ಷಾಸ್ಥಾನ ಅಂದ್ರೆ ಯಾರಲ್ಲಿ ಸೇರ್ಕೊಳಕ್ಕೆ ನೀವು ತೊಗೊಂಡಿದ್ರೆ ದೀಕ್ಷಾಸ್ಥಾನ ಏನ್ರಿ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡವರ ನೀವೆಲ್ಲರೂ ಏನ್ರಲ್ಲಿ ಏನ್ರಲ್ಲತ್ತೆ ಪಾಲ್ಗೊಂಡಿದ್ದೀರಾ? ಆತನ ಮರಣದಲ್ಲಿ, ಅಂಡರ್ಲೈನ್ ಮಾಡ್ಕೊಳ್ಳಿ, ಆತನ ಮರಣದಲ್ಲಿ ಪಾಲ್ಗೊರಾಗೋದಿಕ್ಕೆ ದೀಕ್ಷಾಸ್ಥಾನ ಮಾಡಿಸ್ಕೊಂಡಿದ್ರೆ ಅಂತ ಮರೆತು ಬಿಟ್ರ ಅಂತ ಹೇಳ್ತಾರೆ ಅಲ್ವರ. ಹಂಗಾದ್ರೆ ದೀಕ್ಷಾಸ್ಥಾನ ಅಂದರೆ ಇದೇ ರೀ ಅರ್ಥ. ಕ್ರಿಸ್ತ ಯೇಸುವಿನಲ್ಲಿ ಸೇರಬೇಕು ಅಂದರೆ ಅರ್ಥ ಏನಪ್ಪ ಅಂದರೆ ಕ್ರಿಸ್ತ ಯೇಸುವಿನ ಮರಣದಲ್ಲಿ ಪಾಲ್ಗಾರಾಗಬೇಕ್ರಿ. ಅದೇ ನಿಜವಾದ ಏನ್ರಿ ದೀಕ್ಷಾಸ್ಥಾನ? ನಾವು ಮೋಸ ಒಳಗೆ ಏನಾಗಿಲ್ಲ, ಯಾವತ್ತು ದೀಕ್ಷಾಸ್ಥಾನ ತೊಗೊಂಡಿಲ್ಲ ಅಲ್ವರ. ಅದಿಗೆ ನೋಡ್ಬೇಕಾದ್ರೆ ನಾವು ಕ್ರಿಸ್ತ ಯೇಸುವಿನಲ್ಲಿ ಸೇರಬೇಕು ಅಂದರೆ ನಾವು ಡೈರೆಕ್ಟಾಗಿ ಕ್ರೈಸ್ಟ್ಗೆ ಹೋಗ್ತಾ ಇದ್ರಿ. ನಾವು ಮೋಸೆ ಮುಖಾಂತರ ಏನಾಗಿಲ್ಲ, ಕ್ರಿಸ್ತನ್ಗೆ ಬಂದಿಲ್ಲ. ಅದು ಬಂದಿದ್ರೆ ಅವ್ರಿಗೆ ಏನಾಗ್ತಿತ್ತು, ಅದು ಅನ್ವಯಿಸ್ತಾ ರೀತಿಲಿ ನಮ್ಗೆ ಅನ್ವಯಿಸಿತ್ತು. ನಾವು ಬಂದಿರೋದು ಹಿಂಗೆ ಡೈರೆಕ್ಟ್ ಆಗಿ ಯೇಸು ಕ್ರಿಸ್ತನ ಹತ್ರ ಅಲ್ವರ. ಯಾಕಂದ್ರೆ ನಾವು ಕಾಡೆಣ್ಣೆ ಮರಗಳಾಗಿರೋ ನಮ್ಮನ್ನ ಡೈರೆಕ್ಟ್ ಆಗಿ ಏನ್ ಮಾಡಿದ್ರೆ ಯೇಸು ಕ್ರಿಸ್ತನಿಗೆ ಕಸಿ ಕಟ್ಟೋ ಅಂತ. ಅದಕ್ಕೆ ಹೇಳ್ತಾರೆ ನೀವು ಕ್ರಿಸ್ತ ಯೇಸುವಿನಲ್ಲಿ ಸೇರೋದಕ್ಕೆ ನೀವೆಲ್ಲ ದೀಕ್ಷಾಸ್ಥಾನ ತೊಗೊಂಡಿರ್ತಾನೆ. ಅದಕ್ಕೆ ತೊಗೊಂಡ ದೀಕ್ಷಾಸ್ಥಾನ, ದೀಕ್ಷಾಸ್ಥಾನ ಅಂದ ಅರ್ಥ ಅದೇ. ನೀವು ಕ್ರಿಸ್ತನಲ್ಲಿ ಸೇರೋದಕ್ಕೆ ತೊಗೊಂಡ ದೀಕ್ಷಾಸ್ಥಾನ ಅಂದ್ರೆ ಏನಕ್ಕಪ್ಪ ಅಂದ್ರೆ ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರಾಗೋದಕ್ಕೆ ನೀವೇನ್ ಮಾಡಿದ ದೀಕ್ಷಾಸ್ಥಾನ ತೊಗೊಂಡು ನಿಮ್ಮನ್ನ ಮರ್ತು ಬಿಟ್ರಾ ಅಂತ ಹೇಳ್ತಾರೆ. ಸರಿ, ಇದೇನಿದು ಬ್ರದರ್ ಕ್ರಿಸ್ತನ ಮರಣ ಅಂದ್ರ? ಕ್ರಿಸ್ತನ ಮರಣ ಅಂದ್ರೆ ಏನು ಅಂದ್ರ, ಕ್ರಿಸ್ತನ ಮರಣ ಅಂದ್ರೆ ಏನ್ ಮಾಡ್ತಾನೆ ಇವಾಗ ನಾವು ತಿಳ್ಕೊಬೇಕು ಅಲ್ರ. ಅದಕ್ಕೆ ನೋಡಿ ಅಂತೀರ ಬ್ರದರ್, ಹಂಗೆ ಮುಂದಕ್ಕೆ ಹೋದ್ರಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಹಾ,
ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು.
ಊಣಲ್ಪಟ್ಟೆವು ನೋಡ್ರ, ಆತನ ಮರಣದಲ್ಲಿ ಪಾಲ್ಗಾರರಾಗಿ ಏನಂತೀರಿ ಊಣಲ್ಪಟ್ಟೆವು. ಇವಾಗ ಆತನ ಮರಣ ಅಂದೇನು, ಕ್ರಿಸ್ತನ ಮರಣ ಅಂದೇನು? ಇವಾಗ ಯೇಸು ಕ್ರಿಸ್ತು ಹೆಂಗೆ ಮರಣ ಹೊಂದರು ನೋಡಿ, ನೋಡೋಣ ಅಂತೀನಿ ನೋಡಿ. ಕೀರ್ತನೆ 82:6-7 ಓದಿ. ಹಾ,
ನೀವು ದೇವರುಗಳು ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು. ಆದರೂ ನರರಂತೆ ಸತ್ತೇ ಹೋಗುವಿರಿ, ಪ್ರತಿಯೊಬ್ಬ ಪ್ರಭುವಿನಂತೆ ನೀವೆಲ್ಲರೂ ಬಿದ್ದು ಹೋಗುವಿರಿ.
ನೋಡ್ರ ಏನಂತ ಹೇಳ್ತಾರಪ್ಪ ಅಲ್ಲಿ ಅಂತ ನೋಡ್ಬೇಕ್ರೆ, ನೀವೆಲ್ಲ ಏನ್ರಿ ದೇವರುಗಳು ಅಲ್ವರ, ಆದ್ರೂ ಕೂಡ ನೀವೇನಪ್ಪ ಆಗ್ತೀರಂತೆ, ಪ್ರತಿಯೊಬ್ಬ ಪ್ರಭುವಿನ ತರ ಏನಂತ ಬಿದ್ದು ಹೋಗ್ತೀರಾ ಅಂತ ಹೇಳ್ತಾರೆ. ಇದು ಯಾರಿಗಪ್ಪ ಹೇಳೋದು ಅಂದ್ರೆ, ದೇವರ ವಾಕ್ಯ ಯಾರಿಗೆಲ್ಲ ಬಂದಿದ್ಯೋ ಅವ್ರಿಗೆಲ್ಲ ಏನ್ ಹೇಳೋದು, ನೀವೆಲ್ಲ ಏನ್ರಿ ದೇವರುಗಳು ಅಂತ ಹೇಳ್ತಾರೆ ಅದರ. ಇದ್ರ ಬಗ್ಗೆ ಪಾಠ ಇದೆ ನೋಡೋಣ, ದೇವಸಿಗ್ತಾ ಇದ್ರೆ ಅದರ. ಅದ ಏನ್ ಹೇಳ್ತಾರೆ ಅಂದ್ರೆ, ಪ್ರತಿಯೊಬ್ಬ ಪ್ರಭುವಿನ ತರ ಬಿದ್ದು ಹೋಗ್ತೀರಾ ಅಂತ ಹೇಳ್ತಾರೆ. ಅಂದ್ರೆ ಇದು ಕನ್ನಡದಲ್ಲಿ ಪ್ರತಿಯೊಬ್ಬ ಪ್ರಭು ಅಂತ ಬರ್ತಾರೆ. ಇಂಗ್ಲಿಷ್ ನೋಡ್ಬೇಕ್ರೆ, ಯು ಶಾಲ್ ಡೈ ಲೈಕ್ ಒನ್ ಆಫ್ ದ ಪ್ರಿನ್ಸಸ್ ಅಂತಾರೆ. ಒನ್ ಆಫ್ ದ ಪ್ರಿನ್ಸಸ್ ಅಂತ ಹೇಳ್ತಾರೆ. ಒನ್ ಆಫ್ ದ ಪ್ರಿನ್ಸಸ್ ಅಂದ್ರೆ ಏನು, ಇಬ್ರು ರಾಜರುಗಳಿದ್ದಾರೆ, ಇಬ್ರು ರಾಜರುಗಳಲ್ಲಿ ಒಬ್ರು ತರ ಸಾಯ್ತೀರಾ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಇಲ್ಲಿ ಸಭೆ ಹೇಳಂತ ಮಾತು. ಓಕೆ, ಇವಾಗ ಭೂಲೋಕಕ್ಕೆ ಮೊದಲನೇ ರಾಜ ಯಾರಪ್ಪ? ಆದಾಮು, ಕರೆಕ್ಟಾ? ಸರಿ, ಇವಾಗ ಆದಾಮು ಏನ್ರಿ ಭೂಲೋಕದಲ್ಲಿ ಇದ್ದ ಮೊದಲನೇ ರಾಜ ಅಂದ್ರ. ಆಮೇಲೆ ಭೂಲೋಕಕ್ಕೆ ಎರಡನೇ ರಾಜ ಯಾರು? ಯೇಸು ಕ್ರಿಸ್ತ
ಯೇಸು ಕ್ರಿಸ್ತನು,
ಅಂದ್ರ ಕರೆಕ್ಟ್ ಆಗಿ ಆದಾಮ್ ತರನೇ ಇರುವಂತ ಎರಡನೇ ಆದಾಮು ಏನ್ರಿ
ಯೇಸು
ಭೂಲೋಕಕ್ಕೆ
ಕ್ರಿಸ್ತ.
ಎರಡನೇ ರಾಜ ಯೇಸು ಕ್ರಿಸ್ತ. ಸರಿ, ಇವಾಗ ನೀವ್ ಹೇಳ್ರಿ ಆದಾಮು ಏನಕ್ ಸತ್ರು, ಯೇಸು ಕ್ರಿಸ್ತು ಏನಕ್ ಸತ್ರು?
ಪಾಪ ಮಾಡಿದ್ರಕ ಆದಾಮ ತೀರ್ಕೊಂಡ,
ವೆರಿ ಗುಡ್,
ಪಾಪಿಗಳಿಗಾಗಿ ಯೇಸು ಕ್ರಿಸ್ತನ ಸತ್ತ.
ವೆರಿ ಗುಡ್, ಎಕ್ಸಾಕ್ಟ್ಲಿ ಕರೆಕ್ಟ್ರಿ. ಆದಾಮ್ ಸತ್ತಿದ್ದು ಪಾಪಿಯಾಗೆ, ಯೇಸು ಕ್ರಿಸ್ತು ಸತ್ತಿದ್ದು ಪಾಪಿಗಳಿಗೋಸ್ಕರ. ಅಂದ್ರೆ ಯೇಸು ಕ್ರಿಸ್ತನ ಮರಣಕ್ಕೂ ಆದಾಮಿನ ಮರಣಕ್ಕೂ ವ್ಯತ್ಯಾಸ ಇದೆ ರೀ. ಆದಾಮಿನ ಮರಣ ಪಾಪದಿಂದ ಬಂದಿದಂತ ಮರಣ, ಆದ್ರೆ ಯೇಸು ಕ್ರಿಸ್ತನ ಮರಣ ಏನ್ ಗೊತ್ತಾ, ತ್ಯಾಗವಾದಂತ ಒಂದು ಮರಣ, ತ್ಯಾಗಮಯವಾದಂತ ಒಂದು ಮರಣ ರೀ, ಸ್ಯಾಕ್ರಿಫಿಷಿಯಲ್ ಡೆತ್. ಅದರ ಇದನ್ನೇ ಯೇಸು ಕ್ರಿಸ್ತು ದೀಕ್ಷಾಸ್ನಾನ ತಗೊಂಬೇಕಾರೆ ಅವರು ದೇವ್ರ ಹತ್ರ ಮಾಡಿದಂಥ ಒಡಂಬಡಿಕೆ ಎಲ್ಲಿ ಕೊಟ್ಟವ್ರೆ? ಬೈಬಲ್ನ ಕೊಟ್ಟಾರೆ ನೋಡಿರ್ತೀನಿ. ಯೇಸು ಕ್ರಿಸ್ತ ದೀಕ್ಷೆ ಸಹ ತಗೊಬೇಕಾದ್ರೆ ಅವ್ರ ಮನ್ಸು ಹೇಗಿತ್ತು ಅಂತ ಬೈಬಲ್ನ ಕೊಟ್ಟಿದ್ದಾರೆ. ನೋಡಿ ಓದನ, ಹಿಬ್ರಿಯರು 10ನೇ ಅಧ್ಯಾಯ 7ನೇ ವಾಕ್ಯ.
ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದನು.
ನೋಡ್ರ ಏನ್ ಹೇಳ್ತಾರೆ, ಈಗೋ ದೇವರೇ ಬರ್ತಾ ಇದ್ದೀನಿ ಅಲ್ಲಿ ಆಗಿ ಬಂದ್ಬಿಟ್ಟವ್ರು ಏನ್ ಕೊಟ್ಬಿಟ್ಟಾರೆ. ಇಂಗ್ಲಿಷ್ ಹೇಳ್ತಾರೆ, ಬಿಹೋಲ್ಡ್ ಲೋ ಐ ಲಾರ್ಡ್ ಐ ಕಮ್ ಟು ಡೂ ದೈ ವಿಲ್ ಓ ಲಾರ್ಡ್ ಅಂತ ಹೇಳ್ತಾರೆ. ಇನ್ ದ ವಾಲ್ಯೂಮ್ ಆಫ್ ಬುಕ್ ಇಟ್ ಇಸ್ ರಿಟನ್ ಅಬೌಟ್ ಮೀ ಅಂತ ಹೇಳ್ತಾರೆ. ಈಗೋ ದೇವರೇ ಬರ್ತಾ ಇದ್ದೀನಿ, ನಿನ್ ಚಿತ್ತ ನೆರವೇರಿಸಕ್ಕೆ ಏನ್ ಮಾಡ್ತಾ ಇದ್ದೀನಿ ನಾನು, ಬರ್ತಾ ಇದ್ದೀನಿ. ಯಾಕಪ್ಪ ಬರ್ತಾ ಇದ್ದೀನಿ ಅಂದ್ರೆ, ಗ್ರಂಥದ ಸುರುಳಿಯಲ್ಲಿ ನನ್ನ ಬಗ್ಗೆ ನೀನ್ ಬರ್ದಿರೋದ್ರಿಂದ ನೀನ್ ಎಲ್ಲ ಹೇಳಂತ ವಾಕ್ಯಗಳನ್ನ ನೆರವೇರಿಸಕ್ ನಾನೇನ್ ಮಾಡ್ತಾ ಇದ್ದೀನಿ, ಬರ್ತಾ ಇದ್ದೀನಿ ಎಲ್ಲ ಮಾತನ್ನ ಕೇಳೋದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಬರ್ತಾ ಇದ್ದೀನಿ ದೇವ್ರೇ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾಕಪ್ಪ ಅಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಗಳೇ ಏನ್ರಿ, ಅಲ್ಲಿ ನೋಡ್ಬೇಕ್ರಿ ಯೇಸು ಕ್ರಿಸ್ತ ತೋಡಿದಂತ ದೀಕ್ಷೆ ಸ್ಥಾನ ಏನಕ್ಕಪ್ಪ ಅಂತ, ದೇವ್ರ ಚಿತ್ತ ಮಾಡೋದಕ್ಕೆ, ಎಲ್ಲ ಮನುಷ್ಯರಿಗಾಗಿ ಮರಣಾನ ಹೊಂದೋದಿಕ್ಕೆ, ತನ್ನ ಪ್ರಾಣನ ದಾರೆ ಹಿಡಿದಿದ್ದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಆ ನೀರಿನ ದೀಕ್ಷೆ ಸ್ಥಾನದ ಮುಖಾಂತರ ಅದನ್ನ ಚಿಹ್ನೆಯಾಗಿ ಏನ್ ಮಾಡೋದು ನೋಡ್ಸೋದು. ಅದಕ್ಕೆ ಹೇಳೋದು ಅಪೊಸ್ತಲ ಪೌಲು, ನೋಡಪ್ಪ ನೀವೆಲ್ಲ ಬ್ಯಾಪ್ಟಿಸಮ್ ತಗೊಂಡ್ರಲ್ಲ ಏನ್ರಿ ಕ್ರಿಸ್ತನಲ್ಲಿ ಸೇರೋದಿಕ್ಕೆ, ಅದ ಅರ್ಥ ಏನಪ್ಪಾ ಅಂದ್ರೆ ಕ್ರಿಸ್ತನ ಮರಣದಲ್ಲಿ ಪಾಲಾಗರಿಕೆ ನೀವು ತಗೊಂತ ಇದ್ದೀನಿ ಅಂತ ಮರಿಬೇಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಇದೇ ನಿಜವಾದ ದೀಕ್ಷೆ ಸ್ಥಾನ ಅಂದ್ರೆ ಅರ್ಥ ರೀ. ಅದಕ್ಕೆ ನೋಡಿ ಅಪೊಸ್ತಲ ಪೌಲು ಹೆಂಗ್ ಅಂತ ಹೇಳ್ತಾರೆ, ಕೊಲೊಸ್ಸೆಯಲ್ಲಿ ಬರೆಯುವಂತ ಪತ್ರಿಕೆಯಲ್ಲಿ ಹೇಳ್ಬೇಕಾರೆ, ಏನಪ್ಪಾ ನೀವು ಸತ್ತಿರಲ್ಲ, ಯಾವಾಗ ಸತ್ತಿರಿ ಲೋಕಕ್ಕೆ ಪಾಲಕ್ ನಾವು ಏನಾಗಿದ್ರಿ, ಸತ್ತಿದ್ದೀರಿ, ನಿಮ್ಮ ಜೀವ ಏನಾಗಿದೆ ಕ್ರಿಸ್ತನಲ್ಲಿ ಅಡಗಿದೆಲ್ಲ ಅಂತ ಹೇಳ್ತಾರೆ. ಓದಿ ಕೊಲೊಸ್ಸೆಯರು 3:3.
ಯಾಕಂದರೆ
ಯಾಕಂದರೆ
ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ.
ನೋಡೋಣ, ನೀವು ಸತ್ತಿರಲ್ಲ ಎಲ್ಲಿ ಇವತ್ತು ದೀಕ್ಷೆ ತನ್ಕೋಬೇಕು ಹಿಂದಕ್ಕೆ ನೀರಲ್ಲಿ ಬೀಳ್ತಿ ಗೊತ್ತಾ, ಲೋಕಕ್ಕೆ ಸತ್ತಂತ ಲೆಕ್ಕ ನಮ್ಮ ಜೀವಿತ ಏನಾಗಿದೆ ಕ್ರಿಸ್ತನಲ್ಲಿ ಮರೆಯಾಗಿದೆ. ಯಾಕಂದ್ರೆ ನಾವು ಕ್ರಿಸ್ತನ ಮರಣದಲ್ಲಿ ದೀಕ್ಷೆ ಸ್ನಾನ ತಗೊಳಕ್ಕೆ ಏನ್ ಮಾಡ್ತಾ ಇರೋದು, ತಗೊಂತಾ ಇರೋದು, ಅದು ಒಂದು ಸೂಚನೆ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾವಣೆ ಗಲಾತ್ಯರು 2:20 ಓದಿಂತ್ರಿ, ಗಲಾತ್ಯರು 2:20.
ಪತ್ರಲ್ಲಿ
ಕ್ರಿಸ್ತನೊಂದಿಗೆ ಮೃತ್ಯುವಿಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ.
ವೆರಿ ಗುಡ್. ನೋಡ್ರ ಏನ್ರಿ, ಇನ್ನಲ್ಲಿ ನಾನ್ ಜೀವಿಸ್ತಾ ಇಲ್ಲ, ನನ್ನಲ್ಲಿ ಕ್ರಿಸ್ತನ್ ಜೀವಿಸ್ತಾನೆ, ಕ್ರಿಸ್ತನೊಂದಿಗೆ ಶಿಲ್ಬೇಗೇನ್ರಿ ಹಾಕಲ್ಪಟ್ಟಿದ್ನಿ ಅಂತ ಹೇಳ್ತಾರೆ. ಅಂದ್ರೆ ದೀಕ್ಷಾ ಸ್ಥಾನ ಅಂದ್ರೆ ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರಾಕತ್ರಿ. ಅದಕ್ಕೆ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ, ಯೇಸು ಕ್ರಿಸ್ತು ಒಂದ್ ಕಡೆ ಹೇಳ್ತಾರೆ ಏನ್ರಿ, ಶಿಷ್ಯರಿಗೆ ಹೇಳ್ತಾರೆ, ನಾನ್ ತಗೊಂಬೇಕಾದಂತ ದೀಕ್ಷಾ ಸ್ಥಾನ ಒಂದು ಉಂಟು, ಅದನ್ನ ತಗೋಳೋ ತನಕ ನಾನು ಎಷ್ಟೋ ಬಿಕ್ಕಟ್ಟಿನ ಇದ್ದೀನಿ ಅಂತ ಹೇಳ್ತಾರೆ, ಅದ್ ನೆರವೇರಿಸೋ ತನಕ ಎಷ್ಟೋ ಕಷ್ಟದಲ್ಲಿದ್ದೀನಿ ಅಂತ ಹೇಳ್ತಾರೆ. ಓದ ನೋಡಿತೀನಿ, ಲೂಕಾ 12:50. ಲೂಕಾ 12:50.
ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ, ಆದರೆ ನಾನು ಹೊಂದತಕ್ಕ ದೀಕ್ಷಾ ಸ್ನಾನ ಒಂದುಂಟು, ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ.
ನೋಡ್ರ ಏನ್ರಿ, ಅವ್ರು ಒಂದ್ಬೇಕಾದ್ರೆ ದೀಕ್ಷಾ ಸ್ಥಾನ, ಯಾವ ದೀಕ್ಷಾ ಸ್ಥಾನ ಬಗ್ಗೆ ಹೇಳ್ತಾರೆ? ನೀರಿನ ಮೂಲಕ ದೀಕ್ಷಾ ಸ್ಥಾನನ, ಅದು ಆರಂಭ ರೀ ಅಷ್ಟೇ, ಅದು ಒಂದು ಚಿಹ್ನೆ, ಒಂದು ಸೂಚನೆ ಅಷ್ಟೇ, ದಟ್ಸ್ ಜಸ್ಟ್ ಎ ಸಿಂಬಲ್. ಆದ್ರೆ ನಾನು ಆಕ್ಚುಲ್ ಆಗಿ ತಗೊಬೇಕಾದ್ರೆ ದೀಕ್ಷಾ ಸ್ಥಾನ ಒಂದು ಉಂಟು ಹೇಳ್ತಾರಲ್ಲ, ದೀಕ್ಷಾ ಸ್ಥಾನ ಬೇಕಾದ್ರೆ ಹಿಂಗಿತ್ತು ಅವ್ರ ಮನಸ್ಸು, ಈಗ ದೇವರ ಚಿತ್ತ ನೆರವೇರಿಸಿ ಬರ್ತೇನೆ, ಅದಿದೆ ಅದು. ಇದು ಇದು ಆಕ್ಚುಲ್ ಆಗಿ ಫುಲ್ಫಿಲ್ ಮಾಡೋದು ಏನಾಗಿದೆ, ಒಂದು ಸಿಚುವೇಶನ್ ಇದೆ, ಅದೆಲ್ಲಪ್ಪ ಫುಲ್ಫಿಲ್ ಆಗ್ತಾರಂದ್ರೆ ಯಾವಾಗ ನಾನು ಶಿಲುಬೆ ಮೇಲೆ ಕಂಪ್ಲೀಟ್ ಆಗಿ ನಮ್ಮ ಪ್ರಾಣ ತ್ಯಾಗ ಮಾಡ್ತೇನೆ ಅಲ್ಲೇ ನೆರವೇರೋದು. ಅದನ್ನ ನೆರವೇರಿಸೋ ತನಕ ಎಷ್ಟು ಕಷ್ಟದಲ್ಲಿದ್ದೀನಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ. ಅಂದ್ರೆ ಯೇಸು ಕ್ರಿಸ್ತ ವಾಟರ್ ಬ್ಯಾಪ್ಟಿಸಮ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ, ಹಾ ಮಾನಸಾಂತರದ ಬ್ಯಾಪ್ಟಿಸಮ್ ಬಗ್ಗೆ ಮಾತಾಡಿದ್ರ, ಪಾಪನ ಇನ್ನ ಬಿಟ್ಬಿಟ್ಟು ದೇವ್ರ ಕಡೆ ತಿರುಗಂತ ಬ್ಯಾಪ್ಟಿಸಮ್ ಬಗ್ಗೆ ಮಾತಾಡಿದ್ರ? ಇಲ್ಲೇ ಇಲ್ಲ ರೀ, ಮರಣದ ದೀಕ್ಷೆ ಸ್ಥಾನದ ಬಗ್ಗೆನೇ ಯೇಸು ಕ್ರಿಸ್ತ ಮಾತಾಡಿದ್ರಿ ಅಲ್ವರ. ಅದನ್ನೇ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ. ಅದಕ್ಕೆ ನಿಮ್ಗೆ ಚೆನ್ನಾಗಿ ಜ್ಞಾಪನ ಇರಬೇಕು ಏನ್ರಿ, ಯೋಹಾನ ಮತ್ತೆ ಯಾಕೋಬು ಅವ್ರ ತಾಯಿ ಕಳಿಸ್ತಾರೆ, ಕಳಿಸತಿ ಏನ್ರಿ ಪ್ರಭುರಾತ್ರಿ ಭೋಜನ ನೋಡಿದ್ರಲ್ಲ, ಅದೇ ಮಾತನ್ನ ಇವಾಗ ಓದಿ ಅಂತ ನೋಡಿದ್ರಿ, ಅಲ್ಲೂ ಕೂಡ ಇದೇ ಹೇಳ್ತಾರೆ ಮಾತು ಯೇಸು ಕ್ರಿಸ್ತ. ಅಂದ್ರ Mark 10:35-38. Mark 10:35-38.
ಆಗ ಜಬೆದಾಯನ ಮಕ್ಕಳಾದ ಯಾಕೋಬ ಯೋಹಾನರು ಆತನ ಬಳಿಗೆ ಬಂದು ಆತನಿಗೆ, ಗುರುವೇ, ನಾವು ಒಂದನ್ನು ಕೇಳಿಕೊಳ್ಳುತ್ತೇವೆ, ಅದನ್ನು ನಮಗೋಸ್ಕರ ನಡೆಸಿಕೊಡಬೇಕೆಂದು ಹೇಳಿದರು. ಆತನು ಅವರನ್ನು, ನಿಮಗೇನು ನಡೆಸಿಕೊಡಬೇಕು ಎಂದು ಕೇಳಲು ಅವರು, ನಿನಗೆ ಮಹಾಪದವಿ ಬಂದಾಗ ನಮ್ಮಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕು ಅಂದರು. ಆದರೆ ಯೇಸು ಅವರನ್ನು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು, ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದಾದೀತೆ, ನನಗಾಗುವ ದೀಕ್ಷಾ ಸ್ನಾನವನ್ನ ಹೊಂದುವುದು ನಿಮ್ಮಿಂದಾದೀತೆ ಎಂದು
ನೋಡ್
ಕೇಳಲು
ಹಾ
ಅವರು ಆಗುವುದು ಅಂದರು.
ನೋಡ್ರ, ನಾನು ತೊಗೊಳೋ ದೀಕ್ಷಾಸ್ನಾನ ನಿಮ್ಗೆ ತೊಗೊಳಕ್ ಆದೀತೆ ಅಂತ ಹೇಳ್ತಾರೆ. ಏನಪ್ಪ ಕಷ್ಟ ನೀರು ಮುಳ್ಳು ತೊಗೊಳೋದಕ್ಕೆ? ನೀರು ತೊಗೊಳೋದಕ್ಕೆ ಏನು ಕಷ್ಟ ಇಲ್ಲ ರೀ. ಇದೇ ಬ್ಯಾಪ್ಟಿಸಮ್ ಶಿಷ್ಯನಿಗೆ ಎಷ್ಟೋ ಜನ ಕೊಟ್ಟರಂತ ವಾಕ್ಯ ಓದಿದ್ರಲ್ಲ ಫಸ್ಟೇ ನಾವು ಅಲ್ವರ, ಹಂಗ ತಗೊಂಬತ್ತಲ್ವಾ? ಏನಂತ ಅಯ್ಯೋ ಆಯ್ತು ಸಮೇತ ತಗೊಂಬಿಡ್ತೀನಿ ಅಂತ ಹೇಳ್ಬೇಕಲ್ಲ. ಯಾಕೆ ಅಂದ್ರೆ ಅದು ಅರ್ಥನೇ ಬೇರೆ ರೀ. ಹೆಂಗೆ ಪಾತ್ರೆ ಅಂದ್ರೆ ಅರ್ಥ ಬೇರೆ ಇತ್ತೋ ಕಷ್ಟ ಸಂಕಟ ಅನುಭವಗಳು, ಇಲ್ಲಿ ದೀಕ್ಷಾಸ್ಥಾನ ಅಂದ್ರೆ ಆ ತರ ಮರಣದ ದೀಕ್ಷಾಸ್ಥಾನದ ಬಗ್ಗೆ ಏನ್ ಮಾಡ್ತಾ ಇದ್ರೆ ಹೇಳ್ತಾ ಇರೋದು, ಇದನ್ನ ನಿಮ್ಮಿಂದ ಹೊಂದೋದಿಕ್ ಆದೀತಾ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಇದನ್ನು ಹೊಂದ್ರೇನೆ ಕರ್ತನ ಮಹಿಮೇಲಿ ಪಾಲಾಗೋದಿಕ್ ಸಾಧ್ಯ. ಇವಾಗ ಓದಿ ರೋಮಾಪುರದಲ್ಲಿ 6ನೇ ಅಧ್ಯಾಯ ನಿಲ್ಸಿದ್ರಲ್ಲ, 4ನೇ ವಾಕ್ಯ ನಿಲ್ಸಿದ್ರಲ್ಲ, ಇವಾಗ ಓದಿ ಅಂತೀನಿ. 5ನೇ ವಾಕ್ಯ ಓದಿ, ರೋಮಾಪುರದಲ್ಲಿ 6ನೇ ಅಧ್ಯಾಯ 5ನೇ ವಾಕ್ಯ.
ಹೇಗೆಂದರೆ, ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನ ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು.
ನೋಡ್ರ, ಆತನ ಪುನರುತ್ಥಾನದಲ್ಲಿ ಐಕ್ಯವಾಗ್ಬೇಕಾ? ಕ್ರಿಸ್ತನಲ್ಲಿ ಪರಲೋಕದ ರಕ್ಷಣೆಯಲ್ಲಿ ಚೆನ್ನಾಗಿ ಅರ್ಥ ಇದೆಯಾ? ಸಭೆ ಪಾಠ 144,000 ಜನ ಯೇಸು ಕ್ರಿಸ್ತನ ದೇಹಕ್ಕೆ ಅಂಗಗಳು, ಯೇಸು ಕ್ರಿಸ್ತನ ಹೆಜ್ಜೆಗಳಲ್ಲಿ ನಡೆಯೋರು, ಅವರು ಅಂಗದಲ್ಲಿ ಒಬ್ಬರಾಗಿರ್ಬೇಕು ಅಂತ ಮನಸ್ಸಿದೆಯಾ? ಮನಸ್ಸಿತ್ತು ಅಂದ್ರೆ ಏನ್ ಮಾಡ್ಬೇಕು? ಆತನ ಮರಣದಲ್ಲಿ ದೀಕ್ಷ ಸ್ಥಾನ ಹೊಂದ್ಬೇಕ್ರಿ. ಆತನ ಮರಣದಲ್ಲಿ ಆಕ್ಚುಲ್ ಆಗಿ ಏನ್ ಮಾಡ್ಬೇಕು? ಸ್ಯಾಕ್ರಿಫಿಷಿಯಲ್ ಡೆತ್ ಅಲ್ಲಿ ಮುಳುಗ್ಬೇಕ್ರಿ. ಇದೇ ರಿಯಲ್ ಬ್ಯಾಪ್ಟಿಸಮ್, ಇದನ್ನೇ ಕ್ರೈಸ್ಟ್ ತಗೊಂಡಿದ್ದು. ಅದಕ್ಕೆ ನೋಡ್ಬೇಕ್ರೆ ಇದು ಕ್ರೈಸ್ಟ್ಗೆ ತಗೊಂಬೇಕಾದ್ರೆ ಏನಾಯ್ತು ಅಂದ್ರೆ, ಫಸ್ಟ್ ಯೋಹಾನನಿಗೆ ಡೌಟ್ ಬರ್ತಾರೆ. ಯಾಕಂದ್ರೆ ಯೋಹಾನ ಕೊಡ್ತಾರ ಬ್ಯಾಪ್ಟಿಸಮ್ ಎಲ್ಲರೂ ಪಾಪಿಗಳಿಗೆ ಕೊಡ್ತಾರ ಅದು. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಮುಂದೆಯಿಂದ ನಡ್ಕೊಂಬರ್ತಾರೆ. ನಡ್ಕೊಂಬರಿದ ತಕ್ಷಣ ಯೋಹಾನನಿಗೆ ಶಾಕು. ಯಾಕೆ? ಯಾಕೆಂದ್ರೆ ಯೇಸು ಕ್ರಿಸ್ತ ಪಾಪಿನಾ? ಅಲ್ಲ ಸರ್, ನೀವು ಪಾಪಿನೇ ಅಲ್ಲ, ಹಂಗಿರ್ಬೇಕಾದ್ರೆ ನೀವ್ ಯಾಕೆ ಬ್ಯಾಪ್ಟಿಸಮ್ ತಗೊಂಬೇಕು ಅಂತ ಯೋಹಾನ ಕೇಳ್ತಾರೆ. ನೋಡಿ ಇವಾಗ ಓದಿ, ವಾಕ್ಯ ಅರ್ಥ ಆಗ್ತಾರೆ. ಇಲ್ಲಿ ಮತ್ತೆ 3ನೇ ಅಧ್ಯಾಯ 13 ಓದ್ಕೊಂಬನಿ.
ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲೀಲಾಯದಿಂದ ಯೋರ್ದನ್ ಹೊಳೆಗೆ ಬಂದನು. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ,
ನೋಡ್ರ ಎಷ್ಟು ಕ್ಲಿಯರ್ ಹೇಳ್ತಾ ಹೇಳ್ತಾರೆ, ನಾನು ನಿನ್ನ ಕೈಯಲ್ಲಿ ಬ್ಯಾಪ್ಟಿಸಮ್ ತಗೊಬೇಕು, ಆದ್ರೆ ನೀನ್ ನನ್ನಲ್ಲಿ ಬಂದಿ ಬ್ಯಾಪ್ಟಿಸಮ್ ತಗೊಳೋದು ಹೇಗೆ ಅಂತ ಏನ್ ಮಾಡ್ತಾರೆ ಪ್ರಶ್ನೆ ಆಗ್ತಾರೆ. ಈ ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಮುಗಿತಾರೆ ಇಡೀ ಸಬ್ಜೆಕ್ಟ್. ಗೊತ್ತಾಗ್ತಾರೆ ಏನ್ ಹೇಳ್ತಾರೆ, ನೀವು ನನ್ನ ಹತ್ರ ಏನ್ ಮಾಡ್ಬೇಕು, ಬ್ಯಾಪ್ಟಿಸಮ್ ಯಾಕೆ ತಗೊಂತಾ ಇದ್ದೀರಾ? ನಾನು ಆಕ್ಚುಲಿ ಮತ್ತೆ ತಗೊಬೇಕು. ಒಂದ್ ಮಾರ್ಗದರ್ಶಿ ಆಗಿರ್ಬೇಕು, ಇವ್ರು ಕೊಟ್ಟು ನೋಡಿಸ್ಬೋದಾಗಿತ್ತಲ್ಲ, ನೋಡಪ್ಪ ಹಿಂಗೆ ಕೊಡ್ಬೇಕು, ಹಿಂಗಿರ್ಬೇಕು, ಸಿಸ್ಟಮೆಟಿಕ್ ಆಗಿ ಹಿಂದೆ ಮುಳಿಸ್ಬೇಕು, ಹಿಂಗಿರ್ಬೇಕು, ಇದು ಅರ್ಥ ಅಂತ ಹೇಳ್ಬೇಕಿಲ್ಲ. ಯಾಕೆ ಹೇಳಲಿಲ್ಲ? ಯಾಕೆ ಗೊತ್ತಾ? ಅವ್ರು ತಗೊಂತಾರ ಬ್ಯಾಪ್ಟಿಸಮೇ ಬೇಡೆ, ಇವ್ರು ಕೊಡ್ತಾರ ಬ್ಯಾಪ್ಟಿಸಮೇ ಬೇರೆ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಯೋಹಾನ ಯಾಕೆ ಈ ಮಾತನ್ನ ಬಳಸ್ತಾರೆ ಅಂತ ನೋಡ್ಬೇಕ್ರೆ, ಯೋಹಾನ ಮತ್ತೆ ಯೇಸು ಕ್ರಿಸ್ತು ಏನ್ರಿ ಇಬ್ರು ಇಬ್ರು ಏನು ಫ್ರೆಂಡ್ಸಾ? ಯೋಹಾನ ಮತ್ತೆ ಯೇಸು ಕ್ರಿಸ್ತು ಏನ್ ಸಂಬಂಧ?
ಅಣ್ಣ ತಮ್ಮ,
ತಾಯಿ ಅಕ್ಕ ತಂಗಿ ಇದೆ.
ಅಣ್ಣ ತಮ್ಮ ಇಬ್ರು, ಯಾರ ಅಣ್ಣ?
ಅಣ್ಣ ತಮ್ಮ
ಯೋಹಾನ
ತಾಯಿ, ಆಮೇಲೆ ಯೇಸುವಿನ ತಾಯಿ.
ಅಣ್ಣ ತಮ್ಮ ಯಾರು?
ಅಲ್ಲ ಸರ್, ಸಂಬಂಧಿಗಳು ಸರ್.
ತಮ್ಮನ
ಯೇಸುಸ್ವಾಮಿ ತಮ್ಮ
ನೋಡ್ರಿ, ಯೇಸು ಕ್ರಿಸ್ತ ತಮ್ಮ, ಯಾರ ಅಣ್ಣ?
ಆದ್ರೆ ಈ ಲೋಕದ ಪ್ರಕಾರ ಇದು ಸ್ನಾನಿಕನಾದ ಯೋಹಾನ ಅಣ್ಣ, ಇವರು ಯೇಸು ಕ್ರಿಸ್ತನ್ ತಮ್ಮ ಆಗುತ್ತಾರೆ ಸರ್. ಆದ್ರೆ ಆತ್ಮಿಕ ರೀತಿಯಲ್ಲಿ ಯೇಸು ಕ್ರಿಸ್ತನೇ ಎಲ್ಲರಿಗಿಂತ ದೊಡ್ಡವರು.
ಸರಿ ಅಲ್ವರ? ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಏನ್ರಿ ಯೋಹಾನನ್ಗೆ ತಮ್ಮ. ಹೆಂಗೆ ಎಲಿಜಿಬೆತ್ ಏನಾಗಿರ್ತಾರೆ, ಗರ್ಭವತಿ ಆಗಿರ್ತಾರೆ
ಸಂಬಂಧಿಗಳು
ಅಲ್ವರ? ಸಂಬಂಧಿಗಳು.
ಸಂಬಂಧ
ಎಲಿಜಿಬೆತ್ 6 ತಿಂಗಳು ಆಗಿರ್ತಾರೆ, ಮರಿಯಾಳ ಅವಾಗ ತಾನೆ ಗರ್ಭವತಿ ಆಗಿರ್ತಾರೆ.
ಗರ್ಭವತಿಯಾಗಿರ್ತಾರೆ.
ಮರಿಯಾಳ ನೋಡಿದ ತಕ್ಷಣ, ಯೋಹಾನ ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನ್ ನೋಡಿದ ತಕ್ಷಣ ಅವ್ರ ತಾಯಿ ಗರ್ಭದಲ್ಲಿ ಏನ್ ಮಾಡ್ತಾರೆ ಅವರು? ನೋಡ್ರ ಕುದಿತಾರೆ, ಸಂತೋಷಿನ ಕುದಿತಾರೆ. ಅವ್ರ ತಾಯಿ ಹೇಳ್ತಾರೆ, ಯೋ ನನ್ ಮಗ ಏನ್ ಮಾಡ್ತಾನೆ, ಸಂತೋಷ ಕುದಿತಾನೆ. ಯಾಕೆ ಅಂದ್ರೆ ಅಣ್ಣ ತಮ್ಮನ್ ನೋಡ್ಬಿಟ್ಟು ಅಲ್ದ್ರ ಅಂದ್ರೆ ಅಣ್ಣನ್ಗೆ ತಮ್ಮನ ಬಗ್ಗೆ ಗೊತ್ತಾ ಗೊತ್ತಿಲ್ವಾ? ಗೊತ್ತು ಚೆನ್ನಾಗಿ. ಏನ್ ಗೊತ್ತು? ಯೇಸು ಕ್ರಿಸ್ತು ಪರಿಶುದ್ಧವಾಗಿ ಜನಿಸಿದ್ದಾರೆ, ಪವಿತ್ರಾತ್ಮೆಯಿಂದ ಜನಿಸಿರೋದು, ಅವರಲ್ಲಿ ಪಾಪ ಇಲ್ಲ ಅಂತ ಯೋಹಾನನ್ಗೆ ಬಹು ಸ್ಪಷ್ಟವಾಗಿ ಗೊತ್ತ್ರಿ ಅಲ್ವರ? ಆದ್ರೆ ಯೋಹಾನನ್ಗೆ ಏನ್ರಿ ಪವಿತ್ರಾತ್ಮ ಯಾವಾಗ ಯೇಸು ಕ್ರಿಸ್ತ ಹೇಳ್ತಾರೆ ಅವಾಗೇ ಇವ್ರಿಗೆ ಮಸಿಹ ಅಂತ ಗೊತ್ತಾಗುತ್ತೆ. ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಪಾಪ ಇಲ್ಲ ಅಂತ ಬಹು ಸ್ಪಷ್ಟವಾಗಿ ಏನಾಗಿದೆ, ಯೋಹಾನನ ಗೊತ್ತಾಗಿದೆ. ಅದಕ್ಕೆ ಯೇಸು ಕ್ರಿಸ್ತು ಹಿಂಗೆ ಬ್ಯಾಪ್ಟಿಸಮ್ ತಗೊಂಡು ಬರ್ಬೇಕಾದ್ರೆ ಯೋಹಾನ ಫಸ್ಟ್ ಸ್ಟಾಪ್ ಮಾಡ್ತಾರೆ, ಬೇಡ ಇರಿ, ಯಾಕೆ ನಾನು ಕೊಡ್ತಿರೋದು ಪಾಪಿಗಳಿಗೆ ಮಾನಸಾಂತರ ಹೊಂದೋದಕ್ಕೆ ದೇವ್ರ ಕಡೆ ತಿರುಗಿದ್ರೆ ಬ್ಯಾಪ್ಟಿಸಮ್ ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಬೇಕಾದ್ರೆ ನಾನು ನಿಮ್ಮ ಹತ್ರ ಏನು ಮಾಡಬೇಕು ತಗೊಬೇಕು, ಅರೆ ನೀವು ನಮ್ಮ ಹತ್ರ ಬಂದು ತಗೊಂಡೋದು ಹೇಗೆ ಅಂತ ಈ ಪ್ರಶ್ನೆ ಅದಕ್ಕೆ ಹಾಕೋದು. ಸರಿ, ಇವಾಗ ಅದಕ್ಕೆ ಯೇಸು ಕ್ರಿಸ್ತು ಉತ್ತರ ಕೊಟ್ರ ಅಲ್ಲಿ. ಏನಕ್ಕಪ್ಪ ಉತ್ತರ ಕೊಡಲಿಲ್ಲ ಅಂತಂದ್ರೆ, ಏನ್ ಗೊತ್ತಾ, ಯೇಸು ಕ್ರಿಸ್ತು ಆ ಮೂಮೆಂಟಲ್ಲಿ ಯೋಹಾನ್ಗೆ ಕೂತ್ಕೊಂಡು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ನಾನು ಯಾವ ಬ್ಯಾಪ್ಟಿಸಮ್ ತಗೊಂಡಿದ್ದೀನಿ ಅರ್ಥ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಕೂತಿದ್ರೆ ಯೋಹಾನನ್ಗೆ ಖಂಡಿತವಾಗೂ ಅರ್ಥನೇ ಆಗ್ತಾ ಇರಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಆರ್ಗ್ಯೂ ಮಾಡಕ್ ಹೋಗಿಲ್ಲ ಮೂಮೆಂಟಲ್ಲಿ, ಸದ್ಯಕ್ಕೆ ಒಪ್ಪಿಕೋ ನಾನು ಹೇಳ್ತಾರ ದಯವಿಟ್ಟು ನೀನು ಕೇಳು, ಸದ್ಯಕ್ಕೆ ಒಪ್ಪಿಕೋ. ಯಾಕೆ ಅಂತಂದ್ರೆ ದೇವ್ರ ಯೋಜನೆಯಲ್ಲಿ ಬ್ಯಾಪ್ಟಿಸಮ್ ಅಂತ ಇನ್ನೊಂದಿದೆ ಅದ್ರ, ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಎಲ್ಲ ನೀತಿ ನೆರವೇರಿಸ್ಲಿಕ್ಕೆ ಅಂತ ತಗೊಂತ ಇದ್ದೀನಿ, ದಯವಿಟ್ಟು ನೀನು ಸದ್ಯಕ್ಕೆ ಮಾಡು ಒಪ್ಪಿಕೋ ಅಂತ ಹೇಳ್ದಾವಾಗ ಯೋಹಾನ ಜೀಸಸ್ ಕ್ರಿಸ್ಟಿಗೆ ಏನ್ ಮಾಡ್ತಾರೆ ಬ್ಯಾಪ್ಟಿಸಮ್ ಕೊಡ್ತಾರೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ತಗೊಂಡಂತ ಬ್ಯಾಪ್ಟಿಸಮ್ ಏನಪ್ಪ ಅಂದ್ರೆ ದ ಬ್ಯಾಪ್ಟಿಸಮ್ ಇನ್ ಟು ಇಸ್ ಡೆತ್, ಸ್ಯಾಕ್ರಿಫಿಷಿಯಲ್ ಡೆತ್. ಇದೇ ರೀ ಕ್ರಿಶ್ಚಿಯಾನಿಟಿ ಅಂತಂದ್ರೆ ಅದರ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು, ಯಾರಾದ್ರೂ ಶಿಷ್ಯನಾಗೋದಕ್ಕೆ ಮನಸ್ಸಿದ್ರೆ ತನ್ನನ್ನು ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಅನ್ನೋ ದಿನ ಹಿಂದೆ ಬರ್ತದೆ, ಶಿಲುಬೆ ಶಿಷ್ಯನಾಗೋದಕ್ಕೆ ಸಾಧ್ಯನೇ ಇಲ್ಲ. ಆ ಶಿಷ್ಯನಾಗೋದಕ್ಕೆ ಏನೆಲ್ಲ ಕ್ರೈಟೀರಿಯಾಗಳಿದೆಯೋ ಅದನ್ನೇ ಯೇಸು ಕ್ರಿಸ್ತು ಮಾಡಿ ಏನ್ ಮಾಡಿದ್ದೆ ಅಲ್ಲಿ ನೋಡ್ಸಿರೋದು. ಅದಕ್ಕೆ ನೋಡಿ ಬ್ಯಾಪ್ಟಿಸಮ್ ಬಗ್ಗೆ ಕೊಡ್ತಾ ನೋಡಿ, 1 ಪೇತ್ರ 3:21 ಓದಿ, 1 ಪೇತ್ರ 3:21. ಹಾ
ಮೂರು
21
ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈಕೊಳೆಯನ್ನು ಹೋಗಲಾಡಿಸುವಂತದ್ದಲ್ಲ.
ಇಲ್ಲ ಇಲ್ಲ, 1 ನಿಮಿಷ ಸ್ಟಾರ್ಟಿಂಗ್ ಇಂದ ಕರೆಕ್ಟ್ ಆಗಿ ಹೋದ್ರಿ. 3:21 ಇನ್ನೊಂದ್ಸತಿ.
ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು
ಹಾ
ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ
ಹಾ
ಈಗ ನಮ್ಮನ್ನು
ಹಾ
ರಕ್ಷಿಸುತ್ತದೆ.
ರಕ್ಷಿಸ್ತದೆ, ಆ ನೀರಿಗೆ ಅನುರೂಪವಂತ ದೀಕ್ಷಾ ಸ್ಥಾನ ನಮ್ಮನ್ನು ರಕ್ಷಿಸ್ತದೆ. ಹಾ ಇವಾಗ ಹೇಳ್ತಾ ನೋಡಿ ಆ ದೀಕ್ಷಾ ಸ್ಥಾನ ಅಂದ್ರೆ ಏನು ಅಂತ. ಹಾ
ಅದು ಮೈಕೊಳ್ಳೆಯನ್ನು ಹೋಗಲಾಡಿಸುವಂತದ್ದಲ್ಲ,
ಅಲ್ಲ
ಒಳ್ಳೆ
ಅಂಡರ್ಲೈನ್ ಮಾಡ್ಕೊಳ್ಳಿ,
ಮನಸ್ಸಾಕ್ಷಿ.
ಅದು ಮೈ ಕೊಳೆನ ಹೋಗಲಾಡಿಸದಂತದಲ್ಲ. ಮೈ ಕೊಳೆನ ಏನ್ರಿ ಪಾಪ, ಪಾಪನ ತೊಳೆಯದಲ್ಲಪ್ಪ ಅದು, ಬ್ಯಾಪ್ಟಿಸಮ್ ಅಂದ್ರೆ ಪಾಪನ ತೊಳೆಯದೇ ಅಲ್ಲ ಅಲ್ವರ. ಎಷ್ಟು ಜನ ತಿಳ್ಕೊಂಡ್ಬಿಡ್ತಾರೆ ಪಾಪ ತೊಳ್ಕೊಬೇಕಾದ್ರೆ ನೀರಲ್ಲಿ ಏನ್ ಮಾಡೋ ಮುಳುಗೆದ್ ಬಿಡ್ಬೇಕು, ಇನ್ ಸ್ನಾನನ ಸ್ನಾನ ಮಾಡ್ಕೊಂಡ್ರೆ ಕೊಳೆ ಹೋದಂಗೆ ನೀರಲ್ಲಿ ಮುಳುಗ್ಬಿಟ್ರೆ ಬ್ಯಾಪ್ಟಿಸಮ್ ತಗೊಂಡ್ಬಿಟ್ರೆ ಕೊಳೆ ಎಲ್ಲ ಹೋಗ್ಬಿಡ್ತಾರೆ, ಪಾಪ ಹೋಗ್ಬಿಡ್ತಾರ. ನೋ 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 ನೋ, 1 ಯೋಹಾನ 1:7 ಏನ್ ನೋಡಿದ್ರಿ, ನಮ್ಮ ಪಾಪಗಳನ್ನ ಪರಿಹಾರ ಮಾಡೋದಕ್ಕೆ ಯೇಸು ಕ್ರಿಸ್ತ ಅಮೂಲ್ಯವಂತ ರಕ್ತ ಸಾಕ್ರಿ ಅಲ್ವರ. ನೋಡ್ಬೇಕ್ರೆ ಈ ಒಂದು ಅವಶ್ಯಕತೆನೆ ಇಲ್ಲ, ಅದು ಪಾಪನ ತೊಳೆಯಂತದಲ್ಲ ಅಲ್ವರ, ಕೊಳೆನ ತೊಳೆಯಂತದಲ್ಲ ಅಲ್ವರ. ಮತ್ತೇನದು ಮುಂದಕ್ಕೋದಿ ಹೇಳ್ತಾರೆ ಅರ್ಥ ಅಲ್ಲಿ. ಹಾ ಕಂಟಿನ್ಯೂ ಮಾಡಿ.
ಒಳ್ಳೆ ಮನಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂತದ್ದೇ
ನೋಡ್ರ
ಆತನು
ಅದು
ಪರಲೋಕಕ್ಕೆ.
ಅಂತಂದ್ರೆ ಹಾ ಅದು ಏನಪ್ಪ ಅರ್ಥ ಅಂತಂದ್ರೆ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವ್ರ ಹತ್ರ ವಿಜ್ಞಾಪಿಸಿಕೊಳ್ಳುವಂಥದ್ದು ಅಲ್ವರ. ಇದು ಕನ್ನಡದಲ್ಲಿ ಬೇಕೆಂತು ಅಂತ ಹಾಕ್ಬಿಟ್ಟಾರೆ. ಇದು ಇಂಗ್ಲೀಷಲ್ಲಿ ಓದ್ರಿ ಇಲ್ಲ ತಮಿಳಲ್ಲಿ ಓದ್ರಿ ಯಾರಾದ್ರ, 1 ಪೀಟರ್ 3:21 ಯಾರಾದ್ರೂ ಇಂಗ್ಲೀಷ್ ಅಥವಾ ತಮಿಳಲ್ಲಿ ಓದಿ ನೋಡೋಣ, ಯಾರು ಓದ್ತೀರಾ 1 ಪೀಟರ್ 3:21 ಇಂಗ್ಲೀಷ್ ಅಥವಾ ತಮಿಳ್ ಯಾರ ಹತ್ರ ಇದೆಯಾ
ಹಾ ಇದೆ ಇದೆ ತರ
ಓದ್ರಿ.
3:21
ಹ್ಮ್
ಬ್ಯಾಪ್ಟಿಸಮ್ ವಿಚ್ ಕರೆಸ್ಪಾಂಡ್ಸ್ ಟು ದಿಸ್ ನೌ ಸೇವ್ಸ್ ಯು ನಾಟ್ ಆಸ್ ಅ ರಿಮೂವಲ್ ಆಫ್ ಡರ್ಟ್ ಫ್ರಮ್ ದ ಬಾಡಿ ಬಟ್ ಆಸ್ ಆನ್ ಅಪೀಲ್ ಟು ಗಾಡ್ ಫಾರ್ ಅ ಗುಡ್ ಕಾನ್ಸೈನ್ಸ್.
ಯಾವ ಟ್ರಾನ್ಸ್ಲೇಷನ್ ಇದು, ಕೆಜಿಬಿ ಇದೆಯಾ?
ಇದು
ಕೆಜಿಬಿ ಇದ್ರೆ ಹೋದ್ರಿ.
ಸರ್ ಅದು ಸಿಗೋದಿಲ್ಲ ಸರ್, ಬೈಬಲ್ ಜಾಸ್ತಿ ಕೆಜಿಬಿ ಬೈಬಲ್
ಸಿಗ್ತಾರೆ ಸರ್, ಬೈಬಲ್ ಸೊಸೈಟಿಯಲ್ಲಿ ಓದ್ತೀವಿ ಸಿಗ್ತಾರೆ. ಸರಿ, ಬೈಬಲ್ ಓದಿ ವಾಕ್ಯನ 1 ಪೀಟರ್ 3:21 ಇಂಗ್ಲೀಷಲ್ಲಿ. ಸರಿ, ನಾನೇ ಓದ್ಬಿಡ್ಲಾ? ಸರಿ ಸರಿ, ನಾನು ಹೇಳ್ಬಿಡ್ತೀನಿ ಕೇಳಿರ್ತೀನಿ. ದ ಲೈಕ್ ಫಿಗರ್ ವೇರನ್ ಟು ಇವನ್ ಬ್ಯಾಪ್ಟಿಸಮ್ ಡೂತ್ ಆಲ್ಸೋ ನೌ ಸೇವ್ಸ್ ಅಸ್ ನಾಟ್ ದ ಪುಟಿಂಗ್ ಅವೇ ಆಫ್ ದ ಫಿಲ್ತ್ ಆಫ್ ದ ಫ್ಲೆಶ್ ಬಟ್ ದ ಆನ್ಸರ್ ಆಫ್ ಎ ಗುಡ್ ಕಾನ್ಷಿಯನ್ಸ್ ಟುವರ್ಡ್ಸ್ ಗಾಡ್. ಆನ್ಸರ್ ಆಫ್ ಎ ಗುಡ್ ಕಾನ್ಷಿಯನ್ಸ್ ಟುವರ್ಡ್ಸ್ ಗಾಡ್ ಅಂದ್ರೆ ಗೊತ್ತಾ, ಒಳ್ಳೆ ಮನಸ್ಸಾಕ್ಷಿಯಿಂದ ದೇವ್ರ ಹತ್ರ ಏನ್ರಿ ಬೇಡ್ಕೊಂಡಂಥದ್ದು, ಒಳ್ಳೆ ಮನಸ್ಸಾಕ್ಷಿಯಿಂದ ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಳೋದ್ರಿ. ತಮಿಳ ಸೂಪರ್ ಆಗಿ ಬರ್ತದೆ, ನಲ್ ಮನಸ್ಸಾಕ್ಷಿನ ಒಡಂಬಡಿಕೆ ಅಂತ. ನನಗೆ ಗೊತ್ತಾ, ದೇವ್ರು ಮಾಡಿದಂಥ ಎಲ್ಲ ಕೃಪೆಗಳನ್ನ ನೆನೆಸ್ಕೊಂಡು ಏನ್ರಿ ದೇವ್ರ ಹತ್ರ ಮಾಡೋದು, ಒಳ್ಳೆ ಮನಸ್ಸಾಕ್ಷಿಯಿಂದ ದೇವ್ರ ಹತ್ರ ಮಾಡೋದು, ಒಂದು ಐಕ್ಯವಾಗಿ ಒಂದು ಒಡಂಬಡಿಕೆ ಮಾಡ್ಕೊಳೋದು. ಈಗೋ ದೇವ್ರೇ ನಿನ್ ಚಿತ್ತನ ನೆರವೇರಿಸೋದಕ್ಕೆ ಬರ್ತೀನಿ ನಾನು, ಅದರ ನನ್ನ ದೇಹವನ್ನು ಸಜೀವ ಯಜ್ಞವಾಗಿ ಏನ್ ಮಾಡ್ತೀನಿ ನಿಂಗೆ ಅರ್ಪಿಸ್ತೀನಿ, ನಿನ್ನ ಮಗನ ದೇಹದಲ್ಲಿ ಪಾಲಾಗೋದಿಕ್ಕೆ ನನ್ನ ದೇಹನ ಏನ್ ಮಾಡ್ತೀನಿ ನಾನು ಸಜೀವ ಯಜ್ಞವಾಗಿ ಅರ್ಪಿಸ್ತೀನಿ ದೇವ್ರೇ, ಆತನ ಮರಣದಲ್ಲಿ ನಾನು ಕಷ್ಟ ಸಂಕಟಗಳಲ್ಲಿ ಪಾಲಾಗ್ತೀನಿ ಅಂತನ್ಬಿಟ್ಟು ಮಾಡ್ಕೊಳ್ಳೋದೆ ನಿಜವಾದ ದೀಕ್ಷೆ ಸ್ಥಾನ ಅಂದ್ರೆ ಅರ್ಥ ರೀ. ನೋಡಿ ಬೈಬಲ್ ಎಷ್ಟು ಕ್ಲಿಯರ್ ಆಗಿದೆ. ಅದಕ್ಕೆ ಇದನ್ನ ಸಿಂಬದಲ್ಲಿ ಕೂಡ ಸೂಪರ್ ಆಗಿದೆ ನೋಡ್ತೀನಿ ನೀವು. ಬ್ಯಾಪ್ಟಿಸಮ್ ಅಂದ್ರೆ ನೀರಲ್ಲಿ ಸಂಪೂರ್ಣವಾಗಿ ಮುಳುಗೆ ಮಾಡ್ಬೇಕು, ತಗೊಬೇಕು, ಅದು ಹೇಗೆ ಹಿಂದಕ್ಕೆ ಅಲ್ರ ನೋಡಿ. ಇವಾಗ ಬ್ಯಾಪ್ಟಿಸಮ್ ಮಾಡಿಸ್ಬೇಕಾರೆ ಹಿಂದಕ್ಕೆ ಬೀಳಕ್ ಆಗ್ತದಾ? ಹಿಂದಕ್ಕೆ ಯಾರು ನೀರಲ್ಲಿ ಬಿದ್ದು ಹಿಂಗೆ ಎದ್ದು ಬರಕ್ ಆಗ್ತದ ಅಂತಂದ್ರೆ ಈಸಿ ಅಲ್ಲ ರೀ. ಅಲ್ರ ಯಾರೊಬ್ರು ಸಪೋರ್ಟ್ ಬೇಕು, ಹಿಂದಕ್ಕೆ ಹಂಗೆ ಬಿದ್ದರೆ ಮುಳುಗೋಗುವಂತ ಫೀಲಿಂಗ್ ಬಂದ್ಬಿಡ್ತಾರೆ. ನಾನು ಏನಪ್ಪ ಅಂದ್ರೆ ನಾವು ಲೋಕಕ್ಕೆ ಪಾಲಕ್ ಸತ್ತಂತ ರೀತಿಯಲ್ಲಿ ಅದರ ಆದ್ರೆ ನಮ್ಮ ನೆಬ್ಬಿಸೋದು ಯಾರು? ನೂತನ ಸೃಷ್ಟಿಯಾಗಿ ಯೇಸು ಕ್ರಿಸ್ತನೇ ನಮ್ಮನ್ನ ಏನ್ ಮಾಡೋದು, ನೂತನ ಸೃಷ್ಟಿಯಾಗಿ ಎಬ್ಸೋದ್ರಿ ಅಲ್ವರ. ಅದನ್ನೇ ಬ್ಯೂಟಿಫುಲ್ ಆಗಿ ಸಿಂಬಲ್ ಅದು ಅಲ್ವರ. ಆ ಸಿಂಬಲ್ ನ ಪ್ರಾಪರ್ ಆಗಿ ಏನ್ರಿ ಮಾಡ್ಬೇಕು, ಮಾಡ್ಬೇಕು ದೇವ್ರ ಮಕ್ಕಳು ಅಲ್ವರ. ಅದರ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಬ್ರದರ್ ನಾನು ಆರ್ ಡಿ ಬ್ಯಾಪ್ಟಿಸಮ್ ತಗೊಂಡ್ಬಿಟ್ಟಿದ್ದೀನಿ ಅದು ಮುಗೀತು ಅಲ್ವರ. ನೋ 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 ನೋ, ಬ್ಯಾಪ್ಟಿಸಮ್ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ತಗೊಬೇಕು. ಅದಕ್ಕೆ ಹೇಳೋದು ಇಂಗ್ಲಿಷ್ ಕನ್ನಡದಲ್ಲಿ ಹೆಂಗ್ ಹೇಳ್ತಾರೆ ಏನ್ರಿ, ಇದು ಜ್ಞಾನಸ್ಥಾನ ದೀಕ್ಷಾಸ್ಥಾನ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದೇ ತಮಿಳಲ್ಲಿ ಜ್ಞಾನಸ್ಥಾನ ಅಂತ ಹೇಳ್ತಾರೆ. ಜ್ಞಾನಸ್ಥಾನ ಏನ್ ಗೊತ್ತಾ, ಜ್ಞಾನವಾಗಿ ಅರ್ಥ ಮಾಡಿಕೊಂಡು ತಗೊಳೋದು ಏನ್ರಿ ಒಂದು ಒಂದು ಸ್ಥಾನ ಅಂದ್ರೆ ಜ್ಞಾನಸ್ಥಾನ ಅಲ್ವರ. ನೋಡಿ ಅದಕ್ಕೆ ಅಪೋಸ್ಟಲ್ ಪೌಲು ಒಂದು ಇಡೀ ಸಭೆ ಎಫೆಸಸ್ ಸಭೆ ಮಿಸ್ಟೇಕ್ ಮಾಡಿತ್ತು ಅಲ್ರ. ಏನ್ ತೊಗೊಂಡಿತ್ತು ಗೊತ್ತಾ, ಮಾನಸಾಂತರ ಒಂದು ದೀಕ್ಷಾಸ್ಥಾನ ತೊಗೊಂಡಿದ್ರು ಬೈ ಮಿಸ್ಟೇಕ್ ಆಗಿ ಗೊತ್ತಿಲ್ದಿರೋ ಅವ್ರಿಗೆ. ಇಡೀ ಸಭೆಗೆ ರೀಬ್ಯಾಪ್ಟಿಸಮ್ ಕೊಡ್ತಾರೆ ನೋಡಿ ಇದನ್ನ ಅಪೋಸ್ಟಲ್ ಪೌಲ್ ಎಲ್ಲಿ, ಅಪೋಸ್ಟಲ್ ಕೃತ್ಯಗಳು 19:1-3 ಓದಿ.
ಆ ಪೌಲಸನು ಕೋರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ ಎಂದು ಅವರನ್ನು ಕೇಳಲು ಅವರು ಅವನಿಗೆ, ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಅಂದರು.
ನೋಡಿದ
ಅವನು, ನೀವು ಯಾವುದನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದ್ದಕ್ಕೆ ಅವರು, ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು ಅಂದರು.
ನೋಡ್ರ ಕರೆಕ್ಟ್ ಉತ್ತರ
ಅದಕ್ಕೆ
ಕೊಟ್ಟರು,
ಪೌಲನು,
ನಾವು ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡ್ಕೊಂಡ್ರಿ ಅಂತ ಹೇಳ್ತಾರೆ. ಇವಾಗ ಕ್ಲಾರಿಫೈ ಮಾಡ್ತೀನಿ ನೋಡಿ, ಅಪೋಸ್ಟಲ್ ಪೌಲ್ ಏನಂತ ಓದಿಬಿದ. ಹಾ
ಅದಕ್ಕೆ ಪೌಲನು, ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ, ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು
ನೋಡ್ರ ಹೇಳ್ತಾರೆ ನೋಡಿ
ಎಂದು
ಅಪೋಸ್ತಲರು. ಕರೆಕ್ಟ್ ಹೇಳಲು.
ಅಪ್ಪ,
ಯೋಹಾನ ದೀಕ್ಷಾಸ್ಥಾನ ಕೊಟ್ರು, ಏನಕ್ಕೆ ದೀಕ್ಷಾಸ್ಥಾನ ಕೊಟ್ರು ಏನ್ ಹೇಳ್ತಾರೆ, ನೀವು ಮಾನಸಾಂತರ ಹೊಂದಿ ದೇವ್ರ ಕಡೆ ತಿರ್ಗೋದಕ್ಕೆ ದೀಕ್ಷಾಸ್ಥಾನ ಕೊಟ್ರು ಕರೆಕ್ಟ್ ಅಲ್ದರ. ಅನಂತರ ಬರ್ತಲ್ಲ ಯೇಸು ಕ್ರಿಸ್ತ ನಮ್ಮ ಬಗ್ಗೆ ದೀಕ್ಷಾಸ್ಥಾನ ಕೊಟ್ರಂತೆ ಆಮೇಲೆ. ಹಾ
ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು.
ನೋಡ್ರಾ ಅದಕ್ಕೆ ನೋಡ್ರಿ ಅಂತೀನಿ, ಮಿಸ್ಟೇಕ್ ಮಾಡಿದಿರ ನೀವು. ಯೋಹಾನ ಹೇಳಿದ್ರೆ ಸರಿ, ಅದು ಯಾರಿಗೆ? ಮಾನಸಾಂತರ ಹೊಂದೋದಕ್ಕೆ ಪಾಪಿಗಳಿಗೆ, ಯಹೂದಿಯರಿಗೆ ಹೇಳಿದ್ರು. ನಿಮ್ಗೆ ಹೇಳಿದ್ರ ಎಫಿಷಿಯನ್ಸ್ ಸಭೆ ಕ್ರಿಶ್ಚಿಯನ್ಸ್ ಅವ್ರ ಮೀನ್ ಜೂಯಿಶ್ ಪೀಪಲ್ ಅವರೆಲ್ಲ, ನೋ ದೇವರ್ ಆಲ್ ಜೆಂಟೈಲ್ಸ್, ಅನ್ಯ ಜನಗದಾರಪ್ಪ, ನಿಮ್ಗೆ ಅದು ಅನ್ವಯಿಸಲ್ಲ ಅಂತ ಏನ್ ಮಾಡ್ತಾರೆ, ತಿರ್ಗಾ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ, ಕ್ರಿಸ್ತ ಯೇಸುವಿನ ಬ್ಯಾಪ್ಟಿಸಮ್ ಕೊಡ್ತಾರೆ ನೋಡ್ರಿ ಅಂತೀನಿ. ಯಾಕಪ್ಪ ಅಂದ್ರೆ ಯೋನಾ ಕೊಟ್ಟಿರೋ ಬ್ಯಾಪ್ಟಿಸಮೇ ಬೇರೆ, ಜೀಸಸ್ ನೋಡಿದ್ರೆ ಬ್ಯಾಪ್ಟಿಸಮೇ ಬೇರೆ ರೀ. ಅದಕ್ಕೆ ಇದು ಯಹೂದಿಯರಿಗೆ ಮಾತ್ರ ಅನ್ವಯಿಸ್ತಾ ಇದೆ. ಅದು ಎಲ್ಲಿ 70 ವಾರಗಳಿರೋ ತನಕ ಮಾತ್ರ, ಒಂದು ಸತಿ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದ ಮೇಲೆ ಕಾಲ ಏನಾಯ್ತು, ತೀರೋಯ್ತು. ಆ ಬ್ಯಾಪ್ಟಿಸಮ್ ಅಲ್ಲ ಅನ್ವಯಿಸಿದ್ರೆ, ಇವಾಗ ನಾವೇನಾದ್ರು ಅದೇ ಅರ್ಥದಲ್ಲಿ ಬ್ಯಾಪ್ಟಿಸಮ್ ತಗೊಂತೀರಿ ಅಂತಂದ್ರೆ ಅದು ಅನ್ವಯಿಸಿದೆಯಲ್ಲ, ಅದು ನಿಜವಾದ ದೇವ್ರ ಲೆಕ್ಕದಲ್ಲಿ ಬರುವಂತ ಬ್ಯಾಪ್ಟಿಸಮೇ ಅಲ್ಲ. ಅದನ್ನೇ ಅಪೋಸ್ಟಲ್ ಪೌಲ್ ಕರೆಕ್ಟ್ ಮಾಡಿ ಬ್ಯಾಪ್ಟಿಸಮ್ ಕೊಡ್ತಾರೆ ನೋಡಿ ಇಡೀ ಸಭೆಗೆ. ಅದರ ಏನಂದ್ರೆ ಬ್ಯಾಪ್ಟಿಸಮ್ ಇನ್ ಟು ದ ಡೆತ್ ಆಫ್ ಕ್ರೈಸ್ಟ್, ಆವಾಗೆ ಹೋಲಿ ಸ್ಪಿರಿಟ್ ಅಂತ ಏನ್ ಮಾಡೋದು ಎಫೆಸಸ್ ಸಭೆಗೆ ಕೊಡೋದು. ಅದಕ್ಕಿಂತ ಮುಂಚೆ ಹೋಲಿಸ್ಬಿಟ್ಟಿತ್ತು, ಅದಕ್ಕೆ ಹೇಳ್ತಾರೆ ಹೋಲಿಸ್ಬಿಟ್ಟಿದ್ಯಾ ಅಂತಂದ್ರೆ, ಇಲ್ಲ ನಮ್ಗೇನು ಗೊತ್ತೇ ಇಲ್ವಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಬ್ಯಾಪ್ಟಿಸಮ್ ಪ್ರಾಪರ್ ಅಂತ ತೊಗೊಂಡಿಲ್ವಲ್ಲ, ದೇವ್ರಿಗೆ ಪ್ರಾಪರ್ ಆಗಿ ಏನ್ ಮಾಡಿಲ್ಲ, ವಾಪಸ್ ಕೊಟ್ಟಿಲ್ವಲ್ಲ. ಅದಕ್ಕಿಂತ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಿಗಳೇ, ಇದನ್ನ ಸರಿಯಾದ ರೀತಿಯಲ್ಲಿ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ಒಂದ್ಸತಿ ಮಾಡ್ಬೇಕು ಅಲ್ವರ. ಅದಕ್ಕೆ ಏನ್ರಿ ಒಂದೇ ಸತಿ ಮಾಡ್ಬಿಡೋದಲ್ಲ, ಕರೆಕ್ಟ್ ಆಗಿ ಒಂದು ಸತಿ ಆಗಿರೋದ ಪ್ರಾಪರ್ ಆಗಿ ಏನ್ ಮಾಡ್ಬೇಕು ಅದು ಮಾಡ್ಬೇಕು. ನಾವು ಮಾಡಿರೋದೇ ಸರಿ ಅಂತಲ್ಲ ಅಲ್ವರ. ಏನ್ರಿ ಸರಿಯಾಗಿರೋದು ಒಂದ್ಸತಿ ಏನ್ ಮಾಡ್ಬೇಕು, ನಾ ಮಾಡಿರೋದೇ ಏನ್ರಿ, ಆ ಒಂದ್ಸತಿ ಏನ್ ಮಾಡಿದ್ರು ಅದೇ ಸರಿ ಅಂತಲ್ಲ ರೀ. ಏನ್ ಸರಿಯಾಗಿದೆಯೋ ಅದನ್ನ ಕರೆಕ್ಟಾಗಿ ಮಾಡಕ್ಕೊ ನಾವು ಏನು ಮಾಡ್ಬೇಕು. ಅದರ ಇನ್ನೊಂದ್ಸತಿ ಏನು ಸರಿಯಾಗಿಲ್ಲ ಅಂತ ತೋಣದ್ರಲ್ಲಿ ಏನೋ ತಪ್ಪಿಲ್ಲ. ಎಷ್ಟು ಕ್ಲಿಯರ್ ಆಗಿ ನೋಡಿ, ಅಪೋಸ್ಟ್ಲು ಪೋಲ್ ಕೊಟ್ಟಿರೋದು, ಅಪೋಸ್ಟ್ಲು ಪೋಲೇ ಕೊಟ್ಟರು, ಅವ್ರಿಗಿಂತ ಗ್ರೇಟ ನಾವು. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು, ಲೋಕಕ್ಕೆ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಏನ್ಮಾಡಿ ನೀವು ಸುವಾರ್ತೆ ಮಾಡಿ ಶಿಷ್ಯನರಾಗಿ ಮಾಡಿ, ಅವ್ರನ್ನೇ ಮಾಡಿ ನೀವು ತಂದೆ ಮಗ ಪವಿತ್ರ ಆತ್ಮನ ಹೆಸರು ಏನ್ಮಾಡಿ ನೀವು ದೀಕ್ಷಾ ಸ್ಥಾನ ಕೊಡಿ ಅಂತ ಹೇಳ್ತಾರೆ. ಅದರ ಏನಾಗಿ ಮಾಡಿ ಅಂತಂದ್ರು, ತಂದೆ ಮಗನ ಪವಿತ್ರ ಆತ್ಮ ಹೆಸರು ದೀಕ್ಷಾ ಸ್ಥಾನ ಕೊಡಿ. ಇವಾಗ ಇಷ್ಟೊಂದು ಓದಿರೋ ವಾಕ್ಯ ಇದೆಲ್ಲ ಯೇಸು ಕ್ರಿಸ್ತನ ಹೆಸರು ಮಾತ್ರ ದೀಕ್ಷಾ ಸ್ಥಾನ ತಗೊಂಡ್ರೆ ತಂದೆ ಮಗ ಮಿಸ್ಸಿಂಗೆ ಯಾಕೆ? ಯಾಕೆ ಅಂತಂದ್ರೆ ಯೇಸು ಕ್ರಿಸ್ತು ಮತ್ತೆಯದಲ್ಲಿ ಹೇಳ್ತಾ ಇರೋದು ಯಾವ್ದ್ರ ಬಗ್ಗೆ ಅಂದ್ರೆ, ಅಲ್ಲಿ ನೀರಿನ ಬ್ಯಾಪ್ಟಿಸಮ್ ಬಗ್ಗೆ ಹೇಳ್ತಾ ಇಲ್ಲ. ನೋಡಿ ಇವಾಗ ಎಕ್ಸಾಂಪಲ್, ತಂದೆಯ ಹೆಸರು, ಮಗನ ಹೆಸರು, ಪವಿತ್ರಾತ್ಮನ ಹೆಸರು. ಅದರ ತಂದೆ ಅಂದ್ರೆ ದೇವರು, ಅದರ ಮಗನ ಹೆಸರು ಅಂತಂದ್ರೆ ಯೇಸು ಕ್ರಿಸ್ತನು, ಪವಿತ್ರಾತ್ಮ ಅಂದ್ರೆ ಹೋಲಿ ಸ್ಪಿರಿಟು. ಇವ್ರ ಹೆಸರಲ್ಲಿ ದೀಕ್ಷಾ ಸ್ಥಾನ ಕೊಡಿ ಅಂತ ಏನ್ ಮಾಡಿದ್ಳು. ಇವ್ರ ಹೆಸರು ಅಂದ್ರೆ ಏನರ್ಥ? ಇವಾಗ ನಾವೇನ್ ಮಾಡ್ತೀರಿ, ಹೆಸರು ಅಂದ್ರೆ ತಕ್ಷಣ ಬ್ಯಾಪ್ಟಿಸಮ್ ಕೊಡ್ಬೇಕ್ರಿ, ತಂದೆ ಮಗ ಪವಿತ್ರಾತ್ಮ ಹೆಸರಲ್ಲಿ ದೀಕ್ಷಾ ಸ್ಥಾನ ಕೊಡ್ತೀನಿ ಅಂತ ಹೇಳೋದು ಅರ್ಥನಾ ಅಂತಂದ್ರೆ, ಅದು ಒಂದೇ ಅಲ್ಲ ರೀ, ಇದಕ್ಕೆ ಇನ್ನೊಂದು ಇನ್ನರ್ ಮೀನಿಂಗ್ ಇದೆ ಅದರ. ಇವಾಗ ನೋಡ್ರಿ, ಇವಾಗ ಏನ್ರಿ ರಾಬಿನ್ ಸರಿ ಇಲ್ಲ ಅಂತಂದ್ರೆ ಅರ್ಥ ಏನು? ರಾಬಿನ್ ಸರಿ ಇಲ್ಲ ಅಂದ್ರೆ ಅರ್ಥ ಏನು?
ಅಂದ್ರೆ ಅದು ಹೆಲ್ತ್ ವಿಷಯಗನು ಬರುತ್ತೆ, ಆಮೇಲೆ ಕ್ಯಾರೆಕ್ಟರ್ ವಿಷಯಗನು ಬರುತ್ತೆ.
ಅಲ್ವರ ರಾಬಿನ್ ಹುಷಾರಿಲ್ಲ ಅಂದ್ರೆ ನೀವು ಹೆಲ್ತ್ ವಿಷಯ ಅನ್ಬೋದು. ರಾಬಿನ್ ಸರಿ ಇಲ್ಲ ಅಂತ ಹೆಂಗ್ ಗೊತ್ತ ಅರ್ಥ? ಖಂಡಿತವಾಗೂ ಕ್ಯಾರೆಕ್ಟರ್ ಏನಿಲ್ಲ,
ಸರಿ
ಸರಿ ಇಲ್ಲ
ಇಲ್ಲ
ಅಂತ.
ಕ್ಯಾರೆಕ್ಟರ್
ಅದ ಕ್ಯಾರೆಕ್ಟರ್ ಮೀನ್ ಅದರ, ಅಥವಾ ರಾಬಿನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತನ? ಇಲ್ಲ ಇಲ್ಲ ಇಲ್ಲ,
ಇಲ್ಲ ಸರ್,
ಕ್ಯಾರೆಕ್ಟರ್ ಏನಾಗಿಲ್ಲ, ಸರಿ ಇಲ್ಲ ಅಂತ ಅರ್ಥ.
ಸರಿ ಇಲ್ಲ.
ಹೆಸರು ಅಂತಂದ್ರೆ ದಟ್ ಸಿಗ್ನಿಫೈಸ್ ಕ್ಯಾರೆಕ್ಟರ್ ಇನ್ ದ ಬೈಬಲ್. ತಂದೆಯ ಹೆಸರು ಅಂದ್ರೆ ಏನು ಗೊತ್ತಾ? ತಂದೆ ಗುಣಲಕ್ಷಣಗಳು. ಅವ್ರ ಕ್ಯಾರೆಕ್ಟರ್ ಏನು? ಯೇಸು ಕ್ರಿಸ್ತನ ಏನ್ರಿ ಯೇಸು ಕ್ರಿಸ್ತನ ಗುಣಲಕ್ಷಣಗಳು. ಅದರ ಪವಿತ್ರ ಆತ್ಮನ ಏನ್ರಿ? ಪವಿತ್ರ ಆತ್ಮನ ಒಂದು ಏನ್ರಿ ಫಲಗಳು ಆಯ್ತಲ್ಲ, ಲವ್, ಜಾಯ್, ಪೀಸ್, ಲಾಂಗ್ ಸಫರಿಂಗ್, ಪ್ರೀತಿ, ಸಮಾಧಾನ, ಶಾಂತಿ ಎಲ್ಲ ಐತೆ. ಇವೆಲ್ಲ ಇವೆಲ್ಲ ಗುಣಗಳನ್ನ ಏನ್ ಮಾಡ್ಬೇಕು? ಅವರಲ್ಲಿ ಧರಿಸ್ಕೊಳವ್ರಾಗಿರ್ಬೇಕು. ಹೆಂಗೆ ನೀರಲ್ಲಿ ಮುಳುಗ್ರೆ ಕಂಪ್ಲೀಟ್ ಆಗಿ ಅವ್ರು ಒದ್ದೆ ಆಗ್ಬಿಡ್ತಾರೋ, ಇವ್ರನ್ನ ಏನ್ ಮಾಡೋ ಈ ಗುಣಗಳಲ್ಲಿ ಸಂಪೂರ್ಣವಾಗಿ ಮುಳುಗ್ಸು. ಲೋಕದ ಕಟ್ಟೆ ಕಡೆಗೆ ಹೋಗಿ ಸುವಾರ್ತೆ ಸಾರ್ಬಿಟ್ಟು ಅವ್ರನ್ನ ಈ ಗುಣಗಳಲ್ಲಿ ಸಂಪೂರ್ಣವಾಗಿ ಏನ್ ಮಾಡಿ ನೀವು ಮುಳುಗ್ಸಿ, ತಂದೆಯ ಗುಣಗಳಲ್ಲಿ ಮುಗಿಸಿ, ಕ್ರಿಸ್ತನ ಗುಣಗಳಲ್ಲಿ ಮುಗಿಸಿ, ಪವಿತ್ರ ಆತ್ಮನ ಒಂದು ಏನ್ರಿ ವರಗಳಲ್ಲ, ಪವಿತ್ರ ಆತ್ಮನ ಏನ್ರಿ ಫಲಗಳು, ಫಲಗಳಲ್ಲಿ ಮುಳುಗ್ಸ್ರಿ ಅಂತ ಅದನ್ನೇ ಯೇಸು ಕ್ರಿಸ್ತ ಹೇಳಿದ್ರು. ಈ ತರ ಮಾಡಿ ಲೋಕದ ಕಟ್ಟೆ ಕಡೆಗೆ ಹೋಗಿ ಮಾಡಿ ನೀವು ಶಿಷ್ಯನರಾಗಿ ಮಾಡಿ ಅಂತಂದ್ರು, ಕನ್ವರ್ಟ್ ಮಾಡಿ ಅಂದ್ರ,
ಇಲ್ಲ
ಬಿಲೀವರ್ಸ್ ಮಾಡಿ ಅಂದ್ರ. ಶಿಷ್ಯಂದ್ರು ಯಾರು ಶಿಷ್ಯಂದ್ರು ಅಂದ್ರೆ ಬರೀ ನಂಬಿಕೆ ಇಡೋರ ಅಥವಾ ಹೆಜ್ಜೆಗಳಲ್ಲಿ ನಡೆಯೋರ? ಅಲ್ವರ ಅವರು ಎಷ್ಟು 144,000 ಇಡೀ ವರ್ಲ್ಡ್ ಗೆ ಹೋಗ್ಬಿಟ್ಟು ಕನ್ವರ್ಟ್ ಮಾಡಿ ಅಂತ ಎಲ್ಲೂ ಬೈಬಲ್ ಅಲ್ಲಿ ಹೇಳಿಲ್ಲ. ಎಲ್ಲಿ ಯೇಸುಕ್ರಿಸ್ತ ಹೇಳಿರೋದು? ಎಷ್ಟೋ ಜನ ಈ ವಾಕ್ಯನ ಮಿಸ್ಇಂಟರ್‌ಪ್ರಿಟ್ ಮಾಡ್ಕೊಂಡ್ಬಿಡ್ತಾರೆ. ಓ ಎಲ್ಲರಿಗೂ ಕಟ್ಟೆ ಕಡೆಯವ್ರಿಗೆ ಹೇಳು, ಹೇಳಪ್ಪ ಏನಪ್ಪ ಹೇಳ್ಬಿಟ್ಟು ಏನು ಕರ್ಕೊಂಬಂದು ಏನ್ ಮಾಡು ಅಂತಂದಾರೆ. ಶಿಷ್ಯನ್ರಾಗ ಮಾಡಿ ಅಂತ ಹೇಳೋರು ಏನ್ ಶಿಷ್ಯನ್ರು ಅಂದ್ರೆ, ಸರಿಯಾದ ಉಪದೇಶ ಕಲ್ಸ್ಕೊಡಿ, ಬೋಧನೆಯನ್ನು ಕಲ್ಸ್ಕೊಡಿ, ಸತ್ಯನ ಕಲ್ಸ್ಕೊಡಿ, ದೇವ್ರು ಯಾರಂತ ಕಲ್ಸ್ಕೊಡಿ. ದೇವ್ರ ಬಗ್ಗೆ ತಪ್ಪು ತಪ್ಪಾಗಿರೋಂಥ ಉಪದೇಶ ಮಾಡ್ಬಿಟ್ಟು, ನರ್ಕ ಒಂದು ವೇದನೆ ಸ್ಥಳ ಅಂತ ಸೃಷ್ಟಿ ಮಾಡ್ಬಿಟ್ಟು, ಆತ್ಮ ಸಾಯಿಲ್ಲ ಸತ್ತಿದ ತಕ್ಷಣ ಅಲ್ಲಿ ಹೋಗ್ಬಿಡ್ತು ಇಲ್ಲಿ ಹೋಗ್ಬಿಡ್ತು ಎಲ್ಲ ಕಲ್ಪನೆ ಕಥೆಗಳು ಹೇಳ್ಬಿಡೋದು. ಇಡೀ ಲೋಕಕ್ಕೆ ರಕ್ಷಣೆ ಇಲ್ಲ, ಇವಾಗ ನಂಬಿದ್ರೆ ಇವ್ರು ಹೇಳಿದ್ರೆ ಮಾತ್ರ ರಕ್ಷಣೆ ಇಲ್ವಂತೆ, ಇಲ್ವಂದ್ರೆ ರಕ್ಷಣೆ ಇಲ್ವಂತೆ, ಹೊರಟೋಗ್ಬಿಡ್ತಂತೆ ಪರ್ಮನೆಂಟ್ ಆಗಿ ಮನುಷ್ಯ. ಅಂದ್ರೆ ದೇವ್ರಿಗೆ ಗೊತ್ತಿಲ್ವ ಇದು? ಹಾಗೆ ದೇವ್ರು ಏನಕ್ಕೆ ಹಂಗೆ ಪ್ಲಾನ್ ಮಾಡಿರೋದು? ಯೇಸು ಕ್ರಿಸ್ತ ಏನು ಹೇಳ್ತಾರೆ, ಒಬ್ಬ ಮನುಷ್ಯ ಬುರ್ಜ್ ಕಟ್ಟಕ್ಕಿಂತ ಮುಂಚೆ ಫಸ್ಟ್ ಕೂತ್ಕೊಂಡು ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಲೆಕ್ಕ ಹಾಕಿದ್ಮೇಲೆ ಬುರ್ಜ್ ಕಟ್ಟು ಅಂತ ಹೇಳ್ತಾರೆ ಅಲ್ಲರ. ಇಲ್ಲ ನಿಂಗೆ ಪೂರ್ತಿ ಮುಗಿಸೋಕ್ಕೆ ದುಡ್ಡಿಲ್ಲ ಅಂದ್ರೆ ದಯವಿಟ್ಟು ಕಟ್ಟಲೇಬೇಡ ಅಂತ ಹೇಳ್ತಾರೆ. ಲೆಕ್ಕ ಹಾಕು ಕಟ್ಟಕ್ಕಿಂತ ಮುಂಚೆ ಅಂತ ಹೇಳಿರ್ಬೇಕಾದ್ರೆ ದೇವರು ಭೂಮಿಗೆ ಅಸ್ಥಿ ಬರಕ್ಬೇಕಾದ್ರೆ ಲೆಕ್ಕ ಹಾಕಿರಲ್ವಾ? ದೇವ್ರ ಯೋಜನೆ ಏನು ಮಾಡಿರಲ್ವಾ? ನಮ್ಮ ಕ್ರೈಸ್ತವ್ರು ಏನ್ ತಿಳ್ಕೊಂಡ್ಬಿಡ್ತಾರೆ, ಇವ್ರೇ ಯೋಜನೆ ಮಾಡ್ಕೊಂಡ್ಬಿಟ್ಟವ್ರೆ. ಹ್ಞೂ, ನಾನು ಹೇಳಿದ್ರೆ ಕೇಳ್ಬೇಕು, ಕೇಳಿಲ್ಲ ಅಂದ್ರೆ ನರಕ ಕೊಟ್ಟೈತೆ. ಎಲ್ಲೈತೆ ಬೈಬಲಲ್ಲಿ ಕೇಳಿದ್ರೆ ರಕ್ಷಣೆ ಅಂತ ಕೇಳಿದ್ರೆ ನರಕ ಎಲ್ಲೈತೆ ಬೈಬಲಲ್ಲಿ? ಇಲ್ಲ ರೀ. ಪವಿತ್ರಾತ್ಮ ಇದ, ಲೇಡೀಸ್ ಎಲ್ಲ ಬೋಧನೆ ಮಾಡೋದು ವ್ಯವಸ್ಥೆ ಮಾಡ್ರಿ ಇದ ಪವಿತ್ರಾತ್ಮ ಅದ. ಅಪೋಸ್ಟ್ಲ ಪೌಲ್ಗೆ ಪವಿತ್ರಾತ್ಮ ಮುಖಾಂತರ ಹೇಳೈತೆ ಸ್ತ್ರೀಗಳು ಬೋಧನೆ ಮಾಡಬಾರ್ದು ಅಂತ. ಅರೆ ಇವತ್ತು ಎಲ್ಲರೂ ಬೋಧನೆ ಮಾಡ್ತೀರಿ ಪವಿತ್ರಾತ್ಮನ. ಎಲ್ಲಪ್ಪ ಇದೆ ಪವಿತ್ರಾತ್ಮನ ಕೃಪೆಗಳು ವರಗಳು ಏನ್ರಿ ಫಲಗಳೆಲ್ಲ ಐತೆ. ಅದನ್ನೇ ಅಪೋಸ್ಟ್ಲ ಪೌಲ್ ಎಫೆಸ ಸಭೆಗೆ ಬೈದಿದ್ದು. ಏನ್ ಮೇಲೆ ದೀಕ್ಷಾ ಸ್ಥಾನ ತಗೊಂಡಿದ್ದೀರ ನೀವು ಅಲ್ಲ, ನಿಮ್ಗೆ ಅಷ್ಟು ಗೊತ್ತಿಲ್ವಾ? ಅವ್ರು ಹೇಳಿದ್ರು ಕರೆಕ್ಟು, ಅದು ನೀವು ಓದ್ಬೇಕಲ್ವಾ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೊಲ್ಲ ಎಷ್ಟೆಷ್ಟೋ ವಾಕ್ಯಗಳಿದೆ, ಎಷ್ಟೋ ಪಾಠಗಳಿದೆ. ನಾವು ಸತ್ಯನ ಅರ್ಥ ಮಾಡ್ಕೊಬೇಕು. ಪ್ರಭು ರಾತ್ರಿ ಭೋಜನ ಎಂದಿಡಿದು ಎಷ್ಟೆಲ್ಲ ಪಾಠಗಳಿದೆ ಯೋಚನೆ ಮಾಡ್ತೀನಿ. ಇವೆಲ್ಲ ಅರ್ಥ ಮಾಡ್ಕೊಂಡು ಪ್ರಾಪರ್ ಆಗಿ ಕ್ರಿಸ್ತನ ಶಿಷ್ಯನರಾಗ್ಬೇಕ್ರಿ. ಇದೇ ಮುಳುಗೋದು ಒಂದು ಅರ್ಥ. ಆತನ ವಾಕ್ಯಗಳಲ್ಲಿ, ಆತನ ಉಪದೇಶದಲ್ಲಿ ಸಂಪೂರ್ಣವಾಗಿ ಏನ್ ಮಾಡ್ಬೇಕು? ನಾವು ಮುಳುಗೋರಾಗಿರ್ಬೇಕು. ಆವಾಗೇ ನಾವೇನ್ರಿ ಕ್ರಿಸ್ತನ ಮರಣದಲ್ಲಿ ಯೋಗ್ಯವಾಗಿ ಪಾಲುಗಾರರಾಗೋದು. ಹಂಗ್ ಪಾಲ್ಗರಾದ್ರನೇ ಆತನ ಮಹಿಮೆಯಲ್ಲಿ ಪುನರುತ್ತಂದಲ್ಲಿ ಪಾಲಾಗಕ್ಕೆ ಸಾಧ್ಯ ರೀ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದು ಬ್ಯಾಪ್ಟಿಸಮ್ ಅಂತ ಒಂದು ಸಬ್ಜೆಕ್ಟು, ಬರುವಂಥ ವಾರ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಪಾಠ ಇರ್ತದೆ. ಅದರ ಏನ್ರಿ ಪವಿತ್ರಾತ್ಮವ ಒಂದು ಏನ್ರಿ ವರಗಳ ಬಗ್ಗೆ ಅದರ, ಅದನ್ನು ದಯವಿಟ್ಟು ಎಲ್ಲರೂ ಕರೆಕ್ಟ್ ಟೈಮಿಗೆ ಬರಬೇಕಾಗಿರೋದು. 8 ಗಂಟೆ ಅಂದರೆ 8 ಗಂಟೆಗಿಂತ ಒಂದು 2 ನಿಮಿಷ ಅಥವಾ 1 ನಿಮಿಷ ಮುಂಚೆ ಏನು ಮಾಡಿ ದಯವಿಟ್ಟು ಇರಿ, ಯಾಕಂದರೆ ಎಷ್ಟೋ ಪಾಯಿಂಟ್ಸ್ಗಳು ನಾವು ಏನು ಮಾಡೋಕ್ಕೆ ಕವರ್ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗ್ತಾರೆ ಅಲ್ಲನಾ. ಸರಿ, ದಯವಿಟ್ಟು ಯಾರು ಮಿಸ್ ಮಾಡಿ. ಸರಿ, ಇವತ್ತಿನ ಪಾಠದಲ್ಲಿ ನಿಮ್ಗೇನೋ ಡೌಟ್ ಇತ್ತು ಅಂದರೆ ಧಾರಾಳ ಕೇಳಿ. ಯಾರಿಗೇನ ಡೌಟ್ಸ್ ಇದೆಯಾ, ಏನೋ ಪ್ರಶ್ನೆ ಇದೆಯಾ?
ಕೆಲವೊಂದ್ ಸಭೆಯಲ್ಲಿ ಬ್ರದ ಅಂದ್ರೆ ಫಸ್ಟ್ ಅದೇ ಚೈಲ್ಡ್ ಬ್ಯಾಪ್ಟಿಸಮ್ ಎಲ್ಲ ಕೊಟ್ಬಿಟ್ಟು ಮತ್ತೆ ನಂತರ ಕನ್ಫರ್ಮೇಶನ್ ಅಂತ ಮಾಡಿ ಆದ ನಂತರನೇ ಕಮ್ಯುನಿಯನ್ ಸರ್ವಿಸ್ ಕೊಡ್ತಾರೆ.
ಕರೆಕ್ಟ್.
ಬಟ್ ಇದು ಸರಿನಾ? ಕೆಲವೊಂದ್ ಚರ್ಚ್ಗಳಲ್ಲಿ ಬ್ಯಾಪ್ಟಿಸಮ್ ಮಾತ್ರ ಡೈರೆಕ್ಟ್ ಆಗಿ ಕಮ್ಯುನಿಯನ್ ಸರ್ವಿಸ್ ತಗೊಳ್ಳಿ ಅಂತ ಹೇಳ್ತಾರೆ. ಎರಡರಲ್ಲಿ ಯಾವುದು ಸರಿ?
ಸತ್ಯವೇದದಲ್ಲಿ ಇದೆಯಾ ಅದು ಸರಿ, ಸತ್ಯವೇದ ನಿಮ್ಗೆ ನಾನು ಟೀಚ್ ಮಾಡಿದ್ದೀನಿ, ಆದ್ರೆ ಇವಾಗ ನೀವು ಡಿಸೈಡ್ ಮಾಡಬೇಕು ಯಾವ್ದು ಸರಿ ಅಂತ. ಸರಿ, ಬೇರೆ ಏನೋ ಡೌಟ್ಸ್
ಅಂದ್ರೆ ಎರಡು
ಬ್ರದರ್?
ಮಾಡ್ಬೋದು ಅಂತ
ಹೇಳಿ ಸರ್.
ಕನ್ಫರ್ಮೇಶನ್ ಸರ್ವಿಸ್ ಇಸ್ ನೆಸೆಸರಿನಾ?
ಕನ್ಫರ್ಮೇಷನ್ ಸರ್ವಿಸ್ ಅಂತ ಯೇಸು ಕ್ರಿಸ್ತು ಎಷ್ಟು ಜನಕ್ಕೆ ಕನ್ಫರ್ಮ್ ಮಾಡಿದ್ದಾರೆ, ಅಪೋಸ್ಟಲ್ ಪೌಲ್ ಎಷ್ಟು ಜನಕ್ಕೆ ಕನ್ಫರ್ಮ್ ಮಾಡಿದ್ದಾರೆ?
ಇಲ್ಲ ಮಾಡಿಲ್ಲ, ಎಲ್ಲಿ
ಅದು
ಮಾಡಿದ್ರು?
ಅದು ಇಲ್ಲ ಸರ್, ಬೈಬಲ್ ಅಲ್ಲಿ ಇಲ್ಲ ಅದು.
ಸರಿ ಸರ್, ಓಕೆ. ಆಗ ನಿಮ್ಮ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ಕಿದೆ.
ಅಯ್ಯ, ಯೇಸು ಕ್ರಿಸ್ತರ ನಾಮದಲ್ಲಿ ತಗೋಬಹುದಾ? ಕೊಡ್ತಾರಲ್ಲ ಸ್ವಲ್ಪ ಸಭೆಗಳಲ್ಲಿ.
ಹೌದು, ಅದೇ ಸತ್ಯವೇದ ಹೇಳಿರೋದು, ಯೇಸು ಕ್ರಿಸ್ತ ನಾಮದಲ್ಲೇ ತಗೊಳ್ಳಿ ಅಂತ.
ಬ್ರದರ್ ಇನ್ನೊಂದು, ಈಗ ಬ್ಯಾಪ್ಟಿಸಮ್ ಈಗ 3 ಸಲ ತಗೋಬೇಕಾ ಒಂದೇ ಸಲ ಮುಳುಗ್ಬೇಕಾ ಅಂತ?
ಅದು 3 ಸರ್ತಿಂದ ಅವಶ್ಯಕತೆ ಇಲ್ಲ, ಒಂದ್ ಸರಿ ಕರೆಕ್ಟ್ ಆಗಿ ಮುಳುಗಿದ್ರೆ ಸಾಕು.
ಸರಿ, ಒಳ್ಳೇದು.
ಸರಿ, ಆಗ ಯಾರಿಗೇನು ಡೌಟ್ಸ್ ಇಲ್ವಾ? ಎಂಡ್ ಮಾಡೋದ?
ಬ್ರದರ್ ಈಗ
ಹಾಂ
ಒಂದು ಡೌಟ್ ಬ್ರದರ್,
ಹೇಳಿ ಬ್ರದರ್.
ಅಂದ್ರೆ ಈಗ ಕೆಲವು ಸಭೆಗಳಲ್ಲಿ ಹಿಂಗೆ ಸ್ಟ್ರೇಟ್ ಆಗಿ ನಿಲ್ಲಿಸ್ಬಿಟ್ಟೆ ಮುಳುಗಿಸ್ತಾರೆ, ಕೆಲವೊಂದು ಟೈಪ್ ಬ್ಯಾಪ್ಟಿಸಮ್ ಅಲ್ಲಿ ಈ ತರ ಹೀಗೆ ಹಿಂದೆ ಇವಾಗ ನೀವು ಡೈಗ್ರಾಮ್ ತೋರಿಸಿದ್ರಿ ಆ ತರ ಮಾಡ್ತಾರೆ, ಏನು ಡಿಫ್ರೆನ್ಸ್ ಅದಕ್ಕೆ?
ಆ್ಯಕ್ಚುಲಿ ಏನಂದರೆ, ಇವಾಗ ಅದೇನಕ್ಕೆ ಸ್ಟ್ರೈಟ್ ಆಗಿ ಮುಳುಗಿಸ್ತಾರೆ ಅವ್ರಿಗೆ ಕೇಳಬೇಕು. ಆಯ್ತಾ, ನಾನು ಇದುವರೆಗೂ ಆ ಥರ ಕೊಟ್ಟಿರೋದು ಕೆಲವು ಜನ ನೋಡಿದ್ದೀನಿ, ಕೆಲವು ಜನ ಹೆಲ್ತ್ ಇಶ್ಯೂಸಿಂದ ಆ ಥರ ಕೊಡ್ಬೋದೇನೋ ಗೊತ್ತಿಲ್ಲ. ಆ್ಯಕ್ಚುಲಿ ಪ್ರಾಪರಾಗಿ ಬೈಬಲ್ ನೋಡಬೇಕಾದ್ರೆ ಆ ಒಂದು ಫೀಲಿಂಗ್
ಹಿಂದುಗಡೆ
ಬರಬೇಕು, ಬರಬೇಕು. ಯಾಕಂದರೆ ನಾವು ಒಂದು ಮರಣ ಹೊಂದ ರೀತಿಯಲ್ಲಿ ಕ್ರಿಸ್ತನಿಗೆ ನಾವು ಜೀವನವನ್ನು ಅರ್ಪಿಸುವಂಥ ರೀತಿಯಲ್ಲಿ ಅದು ಪ್ರಾಪರಾಗಿ ಮಾಡೋದು ಒಳ್ಳೇದು. ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವಾಗ ಮದುವೆ ಮಾಡ್ಕೊಂಡಿದ್ರಿ ಅಂತ ಹೇಳೋದಕ್ಕೆ ನಮಗೇನು ಒಂದು ಸೂಚನೆ, ಏನು ಗ್ಯಾರಂಟಿ, ಏನು ಸಿಂಬಲ್ ಏನಿದೆ ಇವಾಗ ಮದುವೆ ಮಾಡ್ಕೊಂಡಿದ್ರಿ ಅಂತ ಸಿಂಬಲ್ ಏನಿದೆ?
ಮ್ಯಾರೇಜ್
ಮ್ಯಾರೇಜ್
ಸರ್ಟಿಫಿಕೇಟ್
ಆಗಲಿ, ಆಮೇಲೆ
ಮ್ಯಾರೇಜ್ ಸರ್ಟಿಫಿಕೇಟ್,
ನೋಡೋದ್ರಲ್ಲಿ ಒಂದು
ಒಪ್ಪಂದ,
ರಿಂಗ್ ಇರುತ್ತೆ ಮ್ಯಾರೇಜ್.
ರಿಂಗ್ ಅಂತ ಒಪ್ಪಂದ ಮಾಡಿಕೊಳ್ಳೋದು, ಒಬ್ರಿಗೊಬ್ರು ಪ್ರಮಾಣ ಮಾಡೋದು.
ಓಕೆ, ಒಬ್ರಿಗೊಬ್ರು ಪ್ರಮಾಣ ಮಾಡೋದು, ಆಮೇಲೆ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ. ಓಕೆ, ಆಮೇಲೆ ಇವಾಗ ಎಕ್ಸಾಂಪಲ್ ಅದರ ಒಬ್ಬ ಹುಡುಗ ಹುಡುಗಿ ಇದ್ದಾರೆ, ಅವ್ರ ಪಾಯಿಂಟ್ ಅವರೇ ಏನ್ ಮಾಡ್ತಾರೆ, ಒಪ್ಪಂದ ಮಾಡ್ಕೊಂಡ್ಬಿಡ್ತಾರೆ, ಅದು ಮದುವೆ ಲೆಕ್ಕ ಬರ್ತದಾ?
ಇಲ್ಲ ಸರ್, ಅದು ಹಿರಿಯರ ಸಮ್ಮುಖದಲ್ಲಿ ಆಗುದು.
ಅದಕ್ಕೆ ಏನು
ಅವ್ರವ್ರ ಒಪ್ಪಂದ ಮಾಡ್ಕೊಂಡು ರಿಜಿಸ್ಟರ್ ಆದ್ರೂ ಅದು ಮದುವೆನೇ ಆಗುತ್ತೆ ಅಂತ ಹೇಳಿ.
ಕರೆಕ್ಟ್, ಅದು ಮದುವೆ ಆಯ್ತದೆ, ಆದರೆ ಪ್ರಾಪರಾಗಿ ಮಾಡೋಂಥದ್ದು ಯಾವುದು ಅಂತಂದರೆ ಏನ್ರಿ, ಅದಕ್ಕೆ ಒಂದು ಸಿಂಬಲ್ ಅಂತ ಏನಾಗಿದೆ ಇದೆ ಅಲ್ವರಾ. ಇವಾಗ ಎಲ್ಲ ದೇಶದಲ್ಲಿ ಏನಾಗಿದೆ ಸಿಂಬಲ್ ಅಂತಾರೆ, ಏನು ಮಾಡ್ತಾರೆ ಒಂದು ಏನಂತಾರೆ ಎಂಗೇಜ್ಮೆಂಟ್ ರಿಂಗೋ ಅಥವಾ ಒಂದು ತಾಳಿನೋ ಅಥವಾ ಒಂದು ಸೆರ್ಮನಿನೋ ಏನೋ ಅಂತೇನೆ ಒಂದು ಏನಾಗಿದೆ ಒಂದು ಔಟ್ವರ್ಡ್ ಅಂತಂದ್ಬಿಟ್ಟು ಏನಾಗಿದೆ ಇದೆ ಅಲ್ವರಾ. ಅದನ್ನು ನಾವು ಸಮಾಜದಲ್ಲಿ ಇರಬೇಕ್ರೆ ಅದನ್ನು ಪ್ರಾಪರಾಗಿ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಅದರ. ಸೊ ಈ ಸಿಂಬಲ್ ಇದೆಲ್ಲ, ಇದು ಮ್ಯಾರೇಜು ಎಂಗೇಜ್ಮೆಂಟ್ ರಿಂಗು ತಾಳಿ ಇಂಪಾರ್ಟೆಂಟ್ ಅಲ್ಲ, ಆದರೆ ಅದೂ ಕೂಡ ಅವಶ್ಯಕತೆ ಇದೆ ಅಲ್ವರ. ನೋಡಪ್ಪ, ಇವಾಗ ತಾಳಿ ಕಟ್ಬಿಡ್ತಾರೆ, ಎಂಗೇಜ್ಮೆಂಟ್ ರಿಂಗ್ ಹಾಕೊಂತಾರೆ, ಆದರೆ ಸಂಸಾರ ಸರಿ ನಡೆಸಲ್ಲ ಅಂದ್ರೆ ಅದು ಒಳ್ಳೆ ಮ್ಯಾರೇಜಾ ಅಂದ್ರೆ ಇಲ್ಲ. ಕೆಲವು ಜನ ಏನು ಮಾಡ್ತಾರೆ, ಸಂಸಾರ ನಡೆಸ್ತಾರೆ, ಆದರೆ ಏನು ಮಾಡಲ್ಲ ಇದನ್ನ ಪ್ರಾಪರಾಗಿ ಡೆಮಾನ್ಸ್ಟ್ರೇಟ್ ಮಾಡಿರಲ್ಲ ಎಲ್ಲರ ಮುಂದೆ. ಅವಾಗ ಏನಾಗ್ತಾರೆ, ಅನ್ನೆಸೆಸರಿ ಎಲ್ಲರ ಮುಂದೆ ಒಂದು ಕ್ವಶನ್ ಮಾರ್ಕ್ ಏನು ಮಾಡ್ತೀರಿ ನಾವು ಉಂಟು ಮಾಡ್ತೀರಿ. ಅದಕ್ಕೆ ಎರಡನ್ನೂ ಪ್ರಾಪರಾಗಿ ಮಾಡೋದು ಯಾವ ರೀತಿ ಇಂಪಾರ್ಟೆಂಟ್, ಇದೇ ರೀತಿ ಬ್ಯಾಪ್ಟಿಸಮ್ ಅಂತ ಹೇಳೋದು ಏನ್ರಿ ನಮ್ಮ ಹೃದಯದಲ್ಲಿ ಇರೋದನ್ನ ಆಚ ಕಡೆ ನಾವು ಕ್ಲೀನಾಗಿ ವ್ಯಕ್ತಪಡಿಸೋದು ಸಿಂಬಲ್ ಮುಖಾಂತರ ಕೂಡ ಏನ್ರಿ ಅಷ್ಟೇ ಇಂಪಾರ್ಟೆಂಟ್. ಅದನ್ನೇ ಯೇಸು ಕ್ರಿಸ್ತ ಮಾಡಿಸಿರೋದು. ಇವಾಗ ಯೇಸು ಕ್ರಿಸ್ತನ ಹೃದಯದಲ್ಲಿ ಇತ್ತು, ದೇವ್ರಿಗೆ ಗೊತ್ತು, ಸುಮ್ಮನೆ ಇರ್ಬೋದಾಗಿತ್ತಲ್ಲ, ಅದನ್ನ ಯಾಕಪ್ಪ ತಗೊಂಡ್ರು ಅಂತಂದ್ರೆ ಅದು ಪ್ರಾಪರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸರಿ, ಏನೇ ಬೇರೆ ಪ್ರಶ್ನೆಗಳು, ಏನೇ ಕ್ವೆಶನ್ಸ್ ಇದೆಯಾ? ಓಕೆ, ಹಂಗಾರೆ ಎಂಡ್ ಮಾಡೋಣ, ಪ್ರಾರ್ಥನೆ ಮಾಡಕ್ಕೆ ಕ್ಲೋಸ್ ಮಾಡೋಣವಾ? ಓಕೆ, ಹಾಂ ಅಷ್ಟೇ ಹೇಳಿ. ಸರ್ ಹೇಳಿ, ಯಾರೋ ಏನು ಹೇಳ್ದಲ್ಲ. ಸರಿ ಓಕೆ.